ஹரிஹி ஓம் ஸ்ரீ குருப்போ நம. அப்ரமம் மங்கரயிதம் மதுரம் விமலம் சதா ஆனந்தீர்த்தமத்லம் பஜே தாபத்ரயாபகம் மித்யா சித்தாந்த துத்வாந்த வித்வம்சம் சிக்ஷணா ஜெய்தீர்த்தாகர்த்தனே பாசதாம் நோஹுதம்பரே அர்த்திகல்பித கல்போயம் பிரத்யர்த்திகத கேசரி வியாசதீர்த்த குரு பூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணோகாகரானம் வாதிராஜ குருன் வந்தேஹ கிரீபதாஸ்ரயான் பூஜ்ய ராகவேந்திராய சத்யதர்மரதாய ச பஜதாங்க புருக்ஷாய நமதாம் காமதேனவே துர்வாதி துவாந்தரவையே வைஷ்ணவேந்தி வரேந்தவே ஸ்ரீ ராகவேந்திர குருவே நமத்திந்தையாளவே ஆபாதமொழி பரியந்தம் குருநாமாக்தி ஸ்மரே தின விக்னாஹ பிரணஷ்யந்தி சித்தியஞ்ச மனோரதாஹ. ஹரி ஓம் ஸ்ரீ குருப்பியோ நம. இவத்து நாவு ஹரிகதாமிரசாரதல்லி சர்வப்பிரதீக சந்தியல்லி கொனேகு பந்திதிவி. இவத்து பிரத்யேகவாக ஒந்து சரஸ்வதி தேவிய ஸ்மரணையன்னு மாடிக்கொண்டு முக்கியவாகி நவராத்திரி சந்தர்ப்பதல்லி சரஸ்வதி ஆவாஹன மாடிதவரு ಸರಸ್ವತಿಯನ್ನು ಮುಖ್ಯವಾಗಿ ಸ್ಮರಣೆ ಮಾಡ್ಕೊಂಬೋಣ ಅಂತೇಳಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಚತುರವದನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕ್ಷ್ಮೀ ಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮದ್ವದನ ಸದನದಲ್ಲಿ. ನಾವು ಸರ್ವಪ್ರತೀಕ ಸಂಧಿ 10ನೇ ಸಂಧಿಯಲ್ಲಿ ಮಾಡ್ತಾ ಇದ್ದೀವಿ. ಇದೇ ಸರ್ವಸಮರ್ಪಣ ಸಂಧಿ ಇಲ್ಲ ಸರ್ವಪ್ರತೀಕ ಸಂಧಿ. ನಾವು ಎಲ್ಲವೂ ಪರಮಾತ್ಮನಿಗೆ ಹೇಗೆ ಸಮರ್ಪಣೆ ಮಾಡಬೇಕು, ಸಮರ್ಪಣ ಬುದ್ಧಿ ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಬರ್ತೇವೆ. ಬಂದು ಲಾಸ್ಟ್ ಕ್ಲಾಸ್ನಲ್ಲಿ ಈ ದಶಾವತಾರಗಳನ್ನು ವರ್ಣನ ಮಾಡಿದ ಶ್ಲೋಕವನ್ನು ನೋಡಿದ್ದೀವಿ. ಅದು ಮತ್ತೊಂದು ಸ್ವಲ್ಪ ವಿಸ್ತಾರವಾಗಿ ನೋಡಿಬಿಟ್ಟು ಮುಂಚಿನದಕ್ಕೆ ಹೋಗೋಣ. ಇದು 24ನೇ ಶ್ಲೋಕ ಪದ್ಯ. ಮನಸರಾತ್ರಿ ಧರಾಧರಣ್ಯ ಜಯ ಮನುಜ ಮೃಗವರ ವೇಷ ಜಯ ವಾ ಮನ ತ್ರಿವಿಕ್ರಮ ದೇವ ಜಯ ಭೃಗುರಾಮ ಭೂಮ ಜಯ ಜನಕ ಜಾವಲ್ಲಭನ ಜಯ ರುಕ್ಮಿಣಿ ಮನೋರಥ ಸಿದ್ಧಿದಾಯಕ ದಿನ ವಿಮೋಹಕ ಕಲಿ ವಿದಾರಣ ಜಯ ಜಯಾರಮಣ. ಇಲ್ಲಿ ದಶಾವತಾರಗಳ ವರ್ಣನೆ ಅದು ಹೇಗೆ ಮಾಡಿದ್ದಾರೆ. ವನಚರ ನೀರಿನಲ್ಲಿ ಚರಿಸುವಂತ ವನ ಅಂದ್ರೆ ನೀರು ಅಂತೇಳಿ, ನೀರಿನಲ್ಲಿ ಚರಿಸುವಂತಹದ್ದು ಮತ್ಸ್ಯಾವತಾರ. ಸೊ ಮತ್ಸ್ಯಾವತಾರವನ್ನು ಹೇಳಿದ್ದಾರೆ ವನಚರ ಅಂತೇಳಿ. ಅದ್ರಿಧರಾಧರಣೆ ಅನ್ನೋದು ನಾವು ಧರ ಅನ್ನೋದು ಎರಡು ಸತಿ ಆವರ್ತ ಮಾಡಿಕೊಂಡು ಅದ್ರಿಧರ ಧರಾಧರ ಅಂತೇಳಿ. ಸೊ ಅಲ್ಲಿ ಹೇಳುವಾಗ ಅದ್ರಿಧರಾಧರಣೆ ಅಂತ ಹೇಳ್ತೀವಿ, ಆದ್ರೆ ಅರ್ಥ ಮಾಡುವಾಗ ಅದ್ರಿಧರಣೆ ಧರಾಧರಣೆ ಅಂತೇಳಿ. ಅದ್ರಿಧರ ಅಂದ್ರೆ ಅದ್ರಿ ಅಂದ್ರೆ ಮಂದರ ಪರ್ವತ, ಅದ್ರಿ ಅಂದ್ರೆ ಪರ್ವತ ಗಿರಿ, ಮಂದರಗಿರಿ ಮಂದರಾದ್ರಿ. ಮಂದರಾದ್ರಿಯನ್ನು ಧರಿಸಿದಂತಹ ಕೂರ್ಮಾವತಾರ ರೂಪಿಯಾದ ಪರಮಾತ್ಮನೇ ಅಂತೇಳಿ. ಧರಾಧರಣೆ ಅಂದ್ರೆ ಧರ ಅಂದ್ರೆ ಭೂಮಿ, ಭೂಮಿಯನ್ನು ಧರಿಸಿದಂತಹ, ಭೂಮಿಯನ್ನು ತನ್ನ ಕೊರೆಹಲ್ಲಿನಲ್ಲಿ ಧರಿಸಿದಂತಹ ವರಾಹಾವತಾರ ರೂಪ ಅಂದ್ರೆ ಹಿರಣ್ಯಾಕ್ಷನೆನ್ನುವ ದೈತ್ಯ ಭೂಮಿಯ ಅಭಿಮಾನಿ ದೇವತೆಯಾದಂತಹ ಭೂದೇವಿಯನ್ನು ತಾನು ಅಪಹಾರ ಮಾಡಿ ಹೋದಾಗ ಆ ದೇವಿಯನ್ನು ಉದ್ಧಾರ ಮಾಡಿ ಆ ಭೂಮಿಯನ್ನು ತನ್ನ ಕೊರೆಹಲ್ಲಿನ ಮೇಲೆ ಧಾರಣ ಮಾಡಿದ್ದಾರೆ. ಕೋಸ ವರಾಹಾವತಾರನಿಗೆ ಧರಾಧರ ಅಂದ್ರೆ ಭೂಧರ, ಭೂಧರ ವಾರ್ಧರ ಕಂದರ ಧಾರಣ ಅಂತ ಹೇಳಿದಂತೆ ಧರಾಧರಣೆ. ಸೊ ವರಾಹಾವತಾರವನ್ನು ಹೇಳಿದ್ದಾರೆ. ಸೊ ವನಚರ, ಅದ್ರಿಧರ, ಭೂಧರಣೆ, ಧರಾಧರಣೆ, ಜಯ ಜಯವಾಗಲಿ. ಜಯವಾಗಲಿ ಅಂದ್ರೆ ಏನು? ಪರಮಾತ್ಮ ಜಯವಾಗಲಿ ಅಂದ್ರೆ ಅವನು ನಮ್ಮ ಮನಸ್ಸಿನಲ್ಲಿ ಜ ಬಂದು ಅವನು ನೆಲೆಸಿಲರಿ, ನಮ್ಮ ಮನಸ್ಸಿನಲ್ಲಿ ಅವನ ಭಾವನೆಗಳಲ್ಲಿ ಹುಟ್ಟಲಿ, ಯ ಬರಲಿ, ಹುಟ್ಟಲಿ ಬರಲಿ, ಜಯವಾಗಲಿ. ಜ ಅಂದ್ರೆ ಹುಟ್ಟುವುದು, ಪರಮಾತ್ಮನ ಭಾವನೆಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಹುಟ್ಟಬೇಕು, ಯ ಅವನು ಬರಬೇಕು ನಮ್ಮ ಮನಸ್ಸಿಗೆ ಬರಬೇಕು ಅವನು ಅಂಥೇಳಿ. ಜಯ ಅಂದ್ರೆ ಪರಮಾತ್ಮ ನಮ್ಮಲ್ಲಿ ಬಂದು ಅವನ ಭಾವನೆಗಳನ್ನು, ಅವನ ಚಿಂತನೆಗಳನ್ನು, ಅವನ ಧ್ಯಾನಾದಿಗಳನ್ನು ನಮಗೆ ಕೊಡಬೇಕು, ಅವನ ಬಗ್ಗೆ ನಾವು ಧ್ಯಾನ ಮಾಡುವಂತೆ ನಮಗೆ ಅವಕಾಶವನ್ನು ಮಾಡಬೇಕು ಅಂಥೇಳಿ. ಜಯ ಮನುಜ ಮೃಗವರ ವೇಷ, ಮನುಜ ಮೃಗ ವರ, ಮೃಗವರ ಮೃಗದಲ್ಲಿ ಶ್ರೇಷ್ಠವಾದ, ಮೃಗದಲ್ಲಿ ದೊಡ್ಡದಾದಂತಹ, ಮೃಗದಲ್ಲಿ ಬಲಿಷ್ಠವಾದಂತಹ ಸಿಂಹ. ಸೊ ಮನುಜ ಮೃಗವರ ನರ ಸಿಂಹ ವೇಷ, ನರಸಿಂಹ ವೇಷಣೆ, ಮನುಜ ಮೃಗವರ ವೇಷಣೆ, ನರಸಿಂಹ ವೇಷಣೆ, ನರಸಿಂಹಾವತಾರಿಯಾದ ಪರಮಾತ್ಮನೇ ಜಯವಾಗಲಿ, ನೀನು ನಮಗೆ ಬಂದು ನಮ್ಮ ಮನಸ್ಸಿನಲ್ಲಿ ನೆಲೆಸಿರು. ವಾಮನ, ವಾಮನ ರೂಪನಾದ, ವಾಮನಾವತಾರನಾದ ಪರಮಾತ್ಮನೇ, ನೀನು ವಾಮನಾವತಾರ ಮಾಡಿದ್ದೀಯ, ಮಾಡಿ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ಳಿ ಇಂದ್ರನಿಗೆ ಮತ್ತು ಸ್ವರ್ಗವನ್ನು ಕೊಟ್ಟಿದ್ದೀಯ. ಹೇಗೆ ಮಾಡಿದೀಯಾ ಅಂದ್ರೆ ತ್ರಿವಿಕ್ರಮ ರೂಪವ ಧರಿಸಿದ್ದಾನೆ ವಾಮನಾವತಾರ ಮಾಡಿ. ತ್ರಿವಿಕ್ರಮ, ತ್ರಿವಿಕ್ರಮ ಮೂರು ಲೋಕಗಳಲ್ಲಿಯೂ ವಿಕ್ರಮ ಆಕ್ರಮಿಸಿ, ವಿಕ್ರಮ ಅಂದ್ರೆ ಆಕ್ರಮಿಸುವುದು. ಸೊ ಪರ್ವೇಡಿಂಗ್, ಪರಮಾತ್ಮ ಯಾವಾಗಲೂ ಪರ್ವೇಡ್ ಆಗಿದ್ದಾನೆ, ಆದ್ರೆ ಆ ಅವತಾರದಲ್ಲಿ ಮತ್ತೂ ಕೂಡ ತಾನು ಎಲ್ಲರಿಗೆ ಕಾಣಿಸುವಂತೆ ತಾನು ತ್ರಿವಿಕ್ರಮ ಅವತಾರನು. ಮೂರು ಲೋಕಗಳಲ್ಲಿಯೂ ಮೂರು ಹೆಜ್ಜೆ ಒಂದು ಹೆಜ್ಜೆಯಿಂದ ಸಮಸ್ತ ಅಧೋಲೋಕಗಳನ್ನು, ಒಂದು ಹೆಜ್ಜೆಯಿಂದ ಸಮಸ್ತ ಊರ್ಧ್ವಲೋಕಗಳನ್ನು ತಾನು ಆಕ್ರಮಿಸಿ ಮೂರನೇ ಪಾದವನ್ನು ಎಲ್ಲಿಡಬೇಕಂತ ಕೇಳಿದಾಗ ಬಲಿ ತನ್ನ ಶಿರಸ್ಸನ್ನು ತೋರಿಸಿದ. ಆ ಬಲಿ ತಲೆ ಮೇಲೆ ಮೂರನೇ ಪಾದವನ್ನು ಇಟ್ಟಿದ್ದಾನೆ. ಈ ವಿಧವಾಗಿ ತ್ರಿವಿಕ್ರಮನಾದ, ಮೂರು ಲೋಕಗಳಲ್ಲಿ ವ್ಯಾಪ್ತನಾದ ಪರಮಾತ್ಮನ ರೂಪವನ್ನು ಸ್ಮರಿಸಿದ್ದಾರೆ. ತ್ರಿವಿಕ್ರಮ ದೇವನೇ ಜಯ ಜಯವಾಗಲಿ. ಭೃಗುರಾಮ, ಭಾರ್ಗವರಾಮ, ಪರಶುರಾಮ, ಪರಶುರಾಮನನ್ನು ಸ್ಮರಣೆ ಮಾಡಿದ್ದಾರೆ. ಭೃಗುರಾಮ ಭೂಮ ಅನ್ನು, ಭೂಮ ಅನ್ನುವ ಶಬ್ದಕ್ಕೆ ಭೂ ಅಂದ್ರೆ ಪೂರ್ಣ, ಭೂಮ ಅಂದರೂ ಪೂರ್ಣ, ಭೂ ಪೂರ್ಣವಾದ ಮಾ ಜ್ಞಾನ, ಭೂಮ ಅಂದ್ರೆ ಪೂರ್ಣ ಜ್ಞಾನ ರೂಪನಾದ ಪರಮಾತ್ಮನೇ. ಪೂರ್ಣತ್ವ ಭೂಮ ಅನ್ನುವುದೇ ಪೂರ್ಣ ಅಂತ ತಗೊಂಡ್ರೆ ಪೂರ್ಣತ್ವ ಎಲ್ಲ ಗುಣಗಳಲ್ಲಿಯೂ ಪೂರ್ಣನಾಗಿದ್ದಾನೆ ಪರಮಾತ್ಮ. ಆ ಜ್ಞಾನ ಆನಂದ ಇತ್ಯಾದಿ ಸಮಸ್ತ ಗುಣಗಳಲ್ಲಿಯೂ ಕೂಡ ಪರಮಾತ್ಮ ಪೂರ್ಣನಾಗಿದ್ದಾನೆ. ಸೊ ಗುಣಪೂರ್ಣನಾಗಿದ್ದಾನೆ ಅನ್ನುವುದು ಭೂಮ ಅಂದ್ರೆ ಗುಣಪೂರ್ಣನಾದ, ಸಮಸ್ತ ಕಲ್ಯಾಣ ಗುಣಗಳು ಉಳ್ಳವನೇ. ಸೊ ಇನ್ಫೈನೈಟ್ ಕ್ವಾಲಿಟೀಸ್ ಅಂಡ್ ಈಚ್ ಕ್ವಾಲಿಟಿ ಇನ್ಫೈನೈಟ್ ಅಮೌಂಟ್. ಈ ವಿಧವಾಗಿ ಪೂರ್ಣ ಜ್ಞಾನಾನಂದಾತ್ಮಕವಾದ, ಅಷ್ಟೇ ಅಲ್ಲದೆ ಪೂರ್ಣತ್ವ ಎಲ್ಲ ವಿಷಯಗಳಲ್ಲಿಯೂ, ವ್ಯಾಪ್ತಿಯಲ್ಲಿಯೂ ಪೂರ್ಣ, ಕರುಣದಲ್ಲಿಯೂ ಪೂರ್ಣ, ಈ ವಿಧವಾಗಿ ಪ್ರತಿ ಒಂದು ಗುಣದಲ್ಲಿಯೂ ಪೂರ್ಣನಾಗಿದ್ದಾನೆ ಪರಮಾತ್ಮ. ಅದಕ್ಕೆ ಭೂಮ ಗುಣಪೂರ್ಣನಾದ ಪರಮಾತ್ಮನೇ. ಜಯ ಜಯವಾಗಲಿ ಅಂದರೆ ನೀನು ಬಂದು ನಮ್ಮ ಮನಸ್ಸಿನಲ್ಲಿ ನೆಲೆಸಿರು ಅಂತೇಳಿ ಹೇಳ್ತಾ ಇದ್ದಾರೆ ದಾಸರು. ಅದಾದ ಮೇಲೆ ಜನಕಜ ವಲ್ಲಭನೇ, ಜನಕ ಮಹಾರಾಜನಿಗೆ ಹುಟ್ಟಿದಂತಹ ಸೀತಾದೇವಿ, ಅಲ್ಲಿ ಜನ್ಮದ ಅವತಾರ ಮಾಡಿದಂತಹ ಸೀತಾದೇವಿಗೆ ಪತಿಯಾದ ಪರಮಾತ್ಮನೇ ಜನಕಜ ವಲ್ಲಭನೇ, ಜಯ ಜಯವಾಗಲಿ. ನೀನು ಬಂದು ನಮ್ಮ ಮನಸ್ಸಿನಲ್ಲಿ ನೆಲೆಸಿರು, ನಮಗೆ ಧ್ಯಾನಾದಿಗಳ ಅವಕಾಶವನ್ನು ಕೊಡು. ರುಕ್ಮಿಣಿ ಮನೋರಥ ಸಿದ್ಧಿದಾಯಕ, ರುಕ್ಮಿಣಿಯ ಮನೋರಥವನ್ನು ಪೂರ್ಣಗೊಳಿಸಿದಂತಹ ಪರಮಾತ್ಮನ ರೂಪ ಕೃಷ್ಣಾವತಾರ. ಇಲ್ಲಿ ರುಕ್ಮಿಣಿ ಮನೋರಥ, ಕೃಷ್ಣಾವತಾರದಲ್ಲಿ ಪರಮಾತ್ಮ ರುಕ್ಮಿಣಿಯನ್ನು ಒಲಿಸಿದ್ದಾನೆ. ಸೊ ರುಕ್ಮಿಣಿ, ನಿತ್ಯ ಅವಿಯೋಗಿನಿಯಾದ ರುಕ್ಮಿಣಿ ದೇವಿಯನ್ನು ಶ್ರೀಕೃಷ್ಣ ಒಲಿಸುವುದಕ್ಕೆ ರುಕ್ಮಿಣಿ ಒಂದು ದೂತನನ್ನು ಕಳಿಸಿದ್ದಾರೆ. ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿ ಇದ್ದಾಗ ರುಕ್ಮಿಣಿ ದೇವಿ ಒಂದು ದೂತನನ್ನು, ಒಂದು ಬ್ರಾಹ್ಮಣನನ್ನು ದೂತನಂತೆ ಕಳಿಸಿ ಪರಮಾತ್ಮ ಕೃಷ್ಣನಿಗೆ ಸಂದೇಶವನ್ನು ಕಳಿಸಿದರೆ ಕೃಷ್ಣ ಬಂದು ರುಕ್ಮಿಣಿಯನ್ನು ಉದ್ಧಾರ ಮಾಡಿದ ಪ್ರಸಂಗವನ್ನು ನಾವು ಕೇಳ್ತೀವಿ. ಸೊ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿರುವಾಗ ರುಕ್ಮಿಣಿಯನ್ನು ಕಳಿಸುವುದು, ರುಕ್ಮಿಣಿ ಒಂದು ಸಂದೇಶವನ್ನು ಕಳಿಸುವುದೆಂತಹದ್ದು, ಪರಮಾತ್ಮ ಆ ಸಂದೇಶವನ್ನು ಬಂದ ಮೇಲೇನೆ ಹೋಗಿ ರುಕ್ಮಿಣಿಯನ್ನು ರಕ್ಷಣೆ ಮಾಡುವುದೆಂತಹದ್ದು, ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದರೆ ರುಕ್ಮಿಣಿಯನ್ನು ತಾನು ಸುಮ್ಮನೆ ಹೋಗಿ ಕರ್ಕೊಂಡು ಬರಬಹುದಲ್ಲವೇ? ಅವತಾರ ಮಾಡಿದ್ದಾನೆ ಅಂದ್ರೆ ಅವತಾರದಲ್ಲಿ ಅವತಾರದಂತೆ ಮಾಡಬೇಕಂದ್ರೆ ತಾನು ಸುಮ್ಮನೆ ಹೋಗಿ ರುಕ್ಮಿಣಿಯನ್ನು ಕರ್ಕೊಂಡು ಬರಬಹುದು? ಯಾಕೆ ಒಂದು ಬ್ರಾಹ್ಮಣನ ಸಂದೇಶ ಮೂಲಕವಾಗಿ ಯಾಕೆ ಕೃಷ್ಣ ಹೋಗಿದ್ದಾನೆ ಅಂತ ಹೇಳಿದರೆ, ಅವತಾರಗಳಲ್ಲಿ ವಿಡಂಬನ ಮಾಡುವುದು ಒಂದು, ಅಂದ್ರೆ ಅವತಾರ ಮಾಡಿದಾಗ ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆ ಮಾಡಬೇಕನ್ನೋದು ಒಂದು. ಅಷ್ಟೇ ಅಲ್ಲದೆ ಪರಮಾತ್ಮನ ಇಚ್ಛೆ ಎಂತಹದ್ದು ಅಂದ್ರೆ ಎಲ್ಲರಿಗೂ ಅವರವರ ಯೋಗ್ಯತಾನುಸಾರ ಅವರಿಗೆ ಸಾಧನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡುವುದು. ಆ ಬ್ರಾಹ್ಮಣನಿಗೆ ಆ ವಿಧವಾಗಿ ರುಕ್ಮಿಣಿಯ ಸಂದೇಶವನ್ನು ಶ್ರೀಕೃಷ್ಣನಿಗೆ ಸೇರಿಸುವ ಒಂದು ಪುಣ್ಯವನ್ನು ಅವನೇ ಕೊಡಬೇಕು. ಸೊ ಆ ಕಾರ್ಯವನ್ನು ಕೂಡ ಪರಮಾತ್ಮ ಮಾಡಬೇಕನ್ನುವ ಕಾರಣದಿಂದ ಆ ವಿಧವಾಗಿ ನಟನ ಮಾಡಿದ್ದಾನೆ ಪರಮಾತ್ಮ. ಈ ವಿಧವಾಗಿ ರುಕ್ಮಿಣಿಯ ಮನೋರಥ ಸಿದ್ಧಿಯನ್ನು ಕೊಟ್ಟಿದಂತಹ ಪರಮಾತ್ಮನೇ ಜಿನ ವಿಮೋಹಕ, ಜಿನ ಎಂಬ ದೈತ್ಯನಿಗೆ ಮೋಹವನ್ನುಂಟು ಮಾಡಿದಂತಹ ಬೌದ್ಧಾವತಾರ ರೂಪೆಯಾದ ಪರಮಾತ್ಮನೇ ಕಲಿವಿದಾರಣ, ಕಲಿಪುರುಷನನ್ನು ಸಂಹಾರ ಮಾಡಿದಂತಹ ಕಲ್ಕಿ ರೂಪನಾದ ಪರಮಾತ್ಮನೇ ಜಯ ಜಯವಾಗಲಿ. ಜಯಾರಮಣ, ಜಯಾರಮಣ ಅಂದ್ರೆ ಜಯಾಪತಿ, ಅದು ಸಂಕರ್ಷಣ ರೂಪಿ ಪರಮಾತ್ಮ. ಇಲ್ಲಿ ಯಾಕೆ ವಿಶೇಷವಾಗಿ ಸಂಕರ್ಷಣ ರೂಪಿ ಪರಮಾತ್ಮನನ್ನು ನೆಲೆಸಿದ್ದಾರೆ ಅಂದ್ರೆ ಸಂಕರ್ಷಣ ಜಯವಾಗಲಿ. ಜಯವಾಗಲಿ ಅಂದ್ರೆ ಏನು? ನಮ್ಮ ಮನಸ್ಸಿಗೆ ಬಂದು ಆ ಪರಮಾತ್ಮನ ರೂಪ ನೆಲೆಸಿರಬೇಕು, ಸಂಕರ್ಷಣನಾಗಬೇಕು ಅವನು, ನಮ್ಮ ಮನಸ್ಸಿಗೆ ಆಕರ್ಷ ಅಂದ್ರೆ ನಮ್ಮ ಮನಸ್ಸಿಗೆ ಬಂದು ಸೇರಬೇಕು, ನಮಗೆ ಆ ಪರಮಾತ್ಮನಲ್ಲಿ ಒಂದು ಇಚ್ಛೆಯನ್ನು, ಆ ಧ್ಯಾನ ಮಾಡುವ ಒಂದು ಆಕರ್ಷಣವನ್ನು ಪರಮಾತ್ಮ ಉಂಟು ಮಾಡಬೇಕು, ಅದಕ್ಕೆ ಸಂಕರ್ಷಣ ಅಂತೇಳಿ. ಅಷ್ಟೇ ಅಲ್ಲದೆ ನಾವು ಧ್ಯಾನ ಮಾಡಿದಾಗ ನಮ್ಮ ಪಾಪಗಳನ್ನೆಲ್ಲ ಎಳೆದು ಬಿಡಬೇಕು ಅವನು, ಸಂಕರ್ಷಣ ಮಾಡಬೇಕು. ಅಷ್ಟೇ ಅಲ್ಲದೆ ಸಂಕರ್ಷಣ ರೂಪ ಪರಮಾತ್ಮ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ತನ್ನ ಒಳಗೆ ಎಳ್ಕೊಳ್ತಾನೆ, ಎಳಕೊಂಡು ಎಲ್ಲರಿನ್ನೂ ಕೂಡ ಈ ಸಂಸಾರ ಬಂಧನದಿಂದ ಮುಕ್ತಿಗೊಳಿಸಿ ತಾನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ವಾಸುದೇವ ರೂಪಿ ಪರಮಾತ್ಮನಿಗೆ ಎಲ್ಲರನ್ನು ಇಳಿದು ತನ್ನದೇ ಆದ ಇನ್ನೊಂದು ರೂಪ ಸಂಕರ್ಷಣ ರೂಪದಿಂದ ಎಲ್ಲರನ್ನು ಅವರಿಗೆ ಆ ಲಿಂಗಭಂಗವನ್ನು ಮಾಡಿಸಿ ವಾಸುದೇವ ಪರಮಾತ್ಮನಿಗೆ ಎಲ್ಲ ಜೀವರನ್ನು ಕೊಟ್ಟು ಅವರಿಗೆ ಮುಕ್ತಿಯನ್ನು ಹೋಗುವಂತೆ ಮಾಡ್ತಾನೆ, ಅದಕ್ಕೆ ಸಂಕರ್ಷಣ ಪರಮಾತ್ಮನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಸಂಕರ್ಷಣ ಮೂರ್ತಿ ಪರಮಾತ್ಮ ಮಂಗಳವನ್ನು ಉಂಟು ಮಾಡಬೇಕು, ಕರ್ಷಣವನ್ನು, ಸಮ್ಯಕ್ ಕರ್ಷಣ ಅಂದ್ರೆ ಒಳ್ಳೆದಾದ ಒಳ್ಳೆದನ್ನು ಕರ್ಷಣ ಮಾಡುವುದು, ಅಂದ್ರೆ ಮಂಗಳ ರೂಪವನ್ನಾದ ಪರಮಾತ್ಮ ನಮಗೆ ಮಂಗಳವನ್ನು ಉಂಟು ಮಾಡಬೇಕು. ಜಯರೂಪನಾದ ಪರಮಾತ್ಮ ಜಯಾಪತಿಯಾಗಿದ್ದಾನೆ ಸಂಕರ್ಷಣ, ಜಯಾಪತಿಯಾದ ಸಂಕರ್ಷಣ ನಮಗೆ ಆ ಮಂಗಳವನ್ನು, ಜಯವನ್ನು ಉಂಟು ಮಾಡಬೇಕು ಅನ್ನೋದರನ್ನು ಕಾರಣದಿಂದ ಸಂಕರ್ಷಣ ರೂಪವನ್ನು ಇಲ್ಲಿ ನೆನೆಸಿದ್ದಾರೆ ದಾಸರಾಯರು. ಸೊ ಈ ವಿಧವಾಗಿ ಮನಚರಾದ್ರಿ ಧರಾಧರಣೆ ಜಯ, ಮನುಜ ಮೃಗವರ ವೇಷ ಜಯ, ವಾಮನ ತ್ರಿವಿಕ್ರಮ ದೇವ ಜಯ, ಭೃಗುರಾಮ ಭೂಮ ಜಯ, ಜನಕದಾವಲ್ಲಭನೆ ಜಯ, ರುಗ್ಮಿಣೀ ಮನೋರಥ ಸಿದ್ಧಿದಾಯಕ, ಜಿನವಿಮೋಹಕ ಕಲಿವಿದಾರಣ ಜಯ ಜಯಾರಮಣ ಅಂತೇಳಿ ಹೇಳಿದ್ದಾರೆ. ಅದಾದ ಮೇಲೆ ಕೊನೆಯ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಸಚ್ಚಿದಾನಂದಾತ್ಮ ಬ್ರಹ್ಮ ಕರಾರ್ಚಿತಾಂಘ್ರಿ ಸರೋಜಸು ಮನಸ ಪ್ರೋಚ್ಛ ಸನ್ಮಂಗಳದ ಮಧ್ವಾಂತಃಕರಣ ರೂಢ ಅಚ್ಚಿತ ಜಗನ್ನಾಥ ವಿಠಲ ನಿಚ್ಚ ಮೆಚ್ಚಿದ ಜನರ ಬಿಡಕಾಡ್ಗಿಚ್ಚ ಉಂಡ ಆರಣ್ಯದೊಳು ಗೋ ಗೋಪರನು ಕಾಯ್ದ. ಅಂದ್ರೆ ಏನು, ಇಲ್ಲಿ ಸಚ್ಚಿದಾನಂದ ಆತ್ಮ ಬ್ರಹ್ಮ ಪರಮಾತ್ಮ ಸಚ್ಚಿತ್ ಆನಂದ ಆತ್ಮ, ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈಹಿ ಅಂಥೇಳಿ ನಮಗೆ ಅಣುಸ್ತುತಿಯಲ್ಲಿ ಬಂದಂತಹ ಅಂದ್ರೆ ಪರಮಾತ್ಮನ ಒಂದು ರೂಪ, ನಾಲ್ಕು ವಿಧವಾದ ರೂಪಗಳಲ್ಲಿ ಪರಮಾತ್ಮನನ್ನು ಮನುಷ್ಯರು ಆರಾಧನೆ ಮಾಡ್ತಾರೆ ಅನ್ನುವುದು ನಮಗೆ ಇಲ್ಲಿ ಅಣುವ್ಯಾಖ್ಯಾನದಲ್ಲಿ ಹೇಳಿದಂತಹ ಒಂದು ಸಮಾಚಾರ. ಅದೇ ಸಚ್ಚಿದಾನಂದ ಆತ್ಮೇತಿ ಮಾನುಷೇಸ್ತು ಸುರೇಶ್ವರಿ ಅಂತ ಹೇಳಿದಂಗೆ ಮನುಷ್ಯರು ಪರಮಾತ್ಮನನ್ನು ಉಪಾಸನೆ ಮಾಡುವುದು ನಾಲ್ಕು ರೂಪಗಳಿಂದ ಉಪಾಸನೆ ಮಾಡಬಹುದು. ಆ ನಾಲ್ಕು ರೂಪಗಳು ಏನಂದ್ರೆ ಪರಮಾತ್ಮನ ಸತ್, ಸತ್ ಅಂದ್ರೆ ದೋಷರಹಿತವಾದ ಪರಮಾತ್ಮನ ರೂಪ ಅಂದ್ರೆ ನಿರ್ದುಷ್ಟನಾದ ಸತ್ ಅನ್ನುವುದು ನಿರ್ದುಷ್ಟವಾದ ದೋಷರಹಿತನಾದ ಪರಮಾತ್ಮನ ರೂಪವನ್ನು. ಅದೇ ವಿಧವಾಗಿ ಚಿತ್, ಚಿತ್ ಅಂದ್ರೆ ಜ್ಞಾನ, ಜ್ಞಾನಾತ್ಮಕವಾದ ಪರಮಾತ್ಮನ ರೂಪ. ಆನಂದ, ಆನಂದರೂಪಿಯಾದ ಪರಮಾತ್ಮ. ಆತ್ಮ, ಆತ್ಮ ಅಂದ್ರೆ ಪರಮಾತ್ಮ ಏನು ಎಲ್ಲರ ಒಳಗೂ ತಾನು ವ್ಯಾಪ್ತನಾಗಿದ್ದಾನೆ, ಅವರಿಗೆ ಆತ್ಮಭೂತನಾಗಿದ್ದಾನೆ, ಸರ್ವವ್ಯಾಪ್ತನಾಗಿ ಆ ಸಮಂತ ತಥಾ ವ್ಯಾಪ್ತ ಅಂತೇಳಿ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಅನ್ನುವುದು ಆತ್ಮರೂಪ. ಈ ವಿಧವಾಗಿ ಪರಮಾತ್ಮನ ಈ ನಾಲ್ಕು ಗುಣಗಳನ್ನು ಮನುಷ್ಯರು ಧ್ಯಾನ ಮಾಡಿ ಉಪಾಸನೆ ಮಾಡಲಿಕ್ಕೆ ಅರ್ಹರಾಗಿದ್ದಾರೆ. ಈ ನಾಲ್ಕು ರೂಪಗಳನ್ನು ಮುಖ್ಯವಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂತಹ ಪರಮಾತ್ಮ ಹೇಗಿದ್ದಾನೆ ಅಂದ್ರೆ ಬ್ರಹ್ಮ ಕರಾರ್ಚಿತ ಅಂಘ್ರಿದ ರೋಜ, ಚತುರ್ಮುಖ ಬ್ರಹ್ಮನಿಂದ ಆ ಚತುರ್ಮುಖ ಬ್ರಹ್ಮನ ಕೈಗಳಿಂದ ಪೂಜಿಸಲ್ಪಟ್ಟಿರುವಂತಹ ಪಾದ ಕಮಲಗಳು ಉಳ್ಳವನಾಗಿದ್ದಾನೆ. ಅಂಘ್ರಿ ಅಂದ್ರೆ ಪಾದಗಳು, ಸರೋಜ ಅಂದ್ರೆ ಕಮಲ, ಅರ್ಚಿತ ಅಂತೆ ಪೂಜಿಸಲ್ಪಟ್ಟಿರುವಂತಹ ಕರ ಕೈಗಳಿಂದ, ಬ್ರಹ್ಮದೇವರ ಕೈಗಳಿಂದ ಪೂಜಿಸಲ್ಪಟ್ಟ ಪಾದ ಪದ್ಮಗಳು ಉಳ್ಳವನಾಗಿದ್ದಾನೆ ಪರಮಾತ್ಮ ಅನ್ನೋದು ಬ್ರಹ್ಮ ಕರ ಅರ್ಚಿತ ಅಂಘ್ರಿ ಸರೋಜ. ಸುಮನಸ ಪ್ರೋಚ್ಛ, ಇಲ್ಲಿ ಕೆಲವು ಪಾಠಗಳಲ್ಲಿ ಸುಮನಸ ಪ್ರೋಚ್ಯ, ಕೆಲವು ಪಾಠಗಳಲ್ಲಿ ಸುಮನಸ ಪ್ರೋಚ್ಛ ಅಂತಿದೆ. ಎರಡು ಪಾಠಾಂತರಗಳು ಎರಡು ತಗೋಬಹುದು. ಪ್ರ ಉಚ್ಚ, ಉಚ್ಚ ಅನ್ನುವ ಶಬ್ದ ಕೂಡ ಉಚ್ಚ ಅಂದ್ರೆ ಶ್ರೇಷ್ಠ, ಉಚ್ಚನಾದವನು. ಪ್ರ ಪ್ರಕರ್ಷವಾಗಿ ಉಚ್ಚ, ಉಚ್ಚನಾದವನು ಅಂದ್ರೆ ಶ್ರೇಷ್ಠನಾದವನು ಅಂತ ಒಂದು. ಇಲ್ಲ, ಪ್ರೋಚ್ಛ ಅಂದ್ರೆ ಎಲ್ಲರಿಂದಲೂ ಪ್ರ ಉಚ್ಚ, ದೊಡ್ಡವನಂತ ಹೇಳಿ ಸ್ತುತಿಸಲ್ಪಟ್ಟವನು. ಇಲ್ಲ, ಪ್ರ ಉಚ್ಚ್ಯ, ಉಚ್ಚ್ಯ ಅಂದ್ರೆ ಉಚ್ಯತೆ ಅಂತ ಹೇಳ್ತೇವಲ್ಲ, ಉಚ್ಯತೆ ಸ್ತುತಿಸಲ್ಪಟ್ಟಿರುವವನು. ಪರಮಾತ್ಮ ಪ್ರಕರ್ಷವಾಗಿ ಸ್ತುತಿಸಲ್ಪಟ್ಟಿದ್ದಾನೆ ಅಂದ್ರೆ ಸ್ತೋತ್ರ ಮಾಡಲ್ಪಟ್ಟಿದ್ದಾನೆ. ಸೊ ಈ ವಿಧವಾಗಿ ಸುಮನಸ ಅಂದ್ರೆ ದೇವತೆಗಳಿಗೆ ಸುಮನಸರು ಅಂತ ಕರೀತಾರೆ. ಸುಮನಸರು ಶೋಭನವಾದ ಮನ ಅಂತರಂಗವುಳ್ಳವರು ಅಂತೇಳಿ ಪರಮಾತ್ಮನನ್ನು ಯಾವಾಗಲೂ ತಮ್ಮ ಮನಸ್ಸಿನಲ್ಲಿ ಧ್ಯಾನ ಮಾಡು. ಸು ಶೋಭಾಯಮಾನವಾದ ಪರಮಾತ್ಮನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುವವರು ದೇವತೆಗಳು, ಅವರಿಗೆ ಸುಮನಸರು ಅಂತೇಳಿ. ಸೊ ಇಲ್ಲಿ ದೇವತೆಗಳಿಂದ ಸ್ತುತಿಸಲ್ಪಟ್ಟಿದ್ದಾನೆ ಅಂತ ಹೇಳಿದಾಗ ಸುಮನಸೈಹಿ ಪ್ರೋಚ್ಯ ಅಂತೇಳಿ. ಇಲ್ಲ, ಸುಮನಸಾನಾಂ ಪ್ರೋಚ್ಛ, ದೇವತೆಗಳೆಲ್ಲರಲ್ಲಿಯೂ ಶ್ರೇಷ್ಠನಾಗಿದ್ದಾನೆ ಅಂದ್ರೆ ಸರ್ವೋತ್ತಮ, ದೇವತೋತ್ತಮನಾಗಿದ್ದಾನೆ ಅನ್ನುವ ಅರ್ಥದಲ್ಲಿ ಸುಮನಸಾನಾಂ ಪ್ರೋಚ್ಛ, ಇಲ್ಲ ಸುಮನಸೈಹಿ ಪ್ರೋಚ್ಛ, ದೇವತೆಗಳಿಂದ ಸ್ತುತಿಸಲ್ಪಟ್ಟಿದ್ದಾನೆ, ಇಲ್ಲ ದೇವತೆಗಳಿಂದ ಸ್ತೋತ್ರ ಮಾಡಲ್ಪಟ್ಟಿದ್ದಾನೆ, ಇಲ್ಲ ಸಮಸ್ತ ದೇವತೆಗಳಲ್ಲಿಯೂ ಸರ್ವೋತ್ತಮನಾಗಿದ್ದಾನೆ, ಇಲ್ಲ ಸಮಸ್ತ ದೇವತೆಗಳಿಂದಲೂ ಸರ್ವೋತ್ತಮನೆಂದು ಸ್ತುತಿಸಲ್ಪಟ್ಟಿದ್ದಾನೆ ಅನ್ನುವ ಅರ್ಥದಲ್ಲಿ ಸುಮನಸ ಪ್ರೋಚ್ಛ, ಇಲ್ಲ ಸುಮನಸ ಪ್ರೋಚ್ಯ, ಎರಡು ಪಾಠಗಳು ಕರೆಕ್ಟೇ. ಸೊ ಈ ವಿಧವಾಗಿ ಸುಮನಸ ಪ್ರೋಚ್ಛ ಸನ್ಮಂಗಳದ ಮಧ್ವಾಂತಃಕರಣ ರೂಢ, ಸನ್ಮಂಗಳದ ಒಳ್ಳೆ ಮಂಗಳಗಳನ್ನು ಸುಶುಭವನ್ನು ನಮಗೆ ಉಂಟು ಮಾಡುವವನು, ಸನ್ಮಂಗಳವನ್ನು ಉಂಟು ಮಾಡುವವನಂದ್ರೆ ನಮಗೆ ಸನ್ಮಂಗಳ ಏನು, ಸನ್ಮಂಗಳ ಅಂದ್ರೆ ನಮಗೆ ಜ್ಞಾನಾದಿ ಐಶ್ವರ್ಯ, ಜ್ಞಾನ ಐಶ್ವರ್ಯ, ಜ್ಞಾನ ಭಕ್ತಿ ವೈರಾಗ್ಯ ಮುಂತಾದ ಮಂಗಳಗಳನ್ನು, ಶುಭವಾದ ಗುಣಗಳನ್ನು ನಮಗೆ ಕೊಡುವವನು, ಮಂಗಳ ಗುಣಗಳನ್ನು ನಮಗೆ ಕೊಡುವವನು. ಸೊ ಮಂಗಳದ, ಸನ್ಮಂಗಳದ ಅಂಥೇಳಿ. ಮಧ್ವಾಂತಃಕರಣ ರೂಢ, ಮಧ್ವ ಅಂತಃಕರಣ ರೂಢ, ಮಧ್ವಾಚಾರ್ಯರ ಅಂತಃಕರಣದಲ್ಲಿ ಆರೂಢನಾಗಿದ್ದಾನೆ ಪರಮಾತ್ಮ ಅಂದ್ರೆ ಯಾವಾಗಲೂ ಮಧ್ವಾಚಾರ್ಯರ ಅಂತಃಕರಣದಲ್ಲಿ ನೆಲೆಸಿದ್ದಾನೆ ಪರಮಾತ್ಮ. ಎಲ್ಲರ ಅಂತಃಕರಣದಲ್ಲಿ ನೆಲೆಸಿದ್ದಾನಲ್ಲವ, ಮಧ್ವರ ಅಂತಃಕರಣದಲ್ಲಿ ನೆಲೆಸಿದ್ದಾನೆ ಅಂದ್ರೆ ಏನು ಅಂದ್ರೆ ಸ್ಪೆಷಲ್ ಆಗಿ ಹೇಳುವುದು ಯಾಕಂದ್ರೆ ಮಧ್ವಾಚಾರ್ಯರ ಅಂತಃಕರಣದಲ್ಲಿ ಪರಮಾತ್ಮ ನೆಲೆಸಿದ್ದರೆ ಮಧ್ವಾಚಾರ್ಯರು ನಿತ್ಯವೂ ಆ ಪರಮಾತ್ಮನನ್ನು ತಾವು ಕಂಡು ತಾವು ಸೇವೆ ಮಾಡ್ತಾ ಇರ್ತಾರೆ. ಸೊ ಮಧ್ವಾಚಾರ್ಯರ ಮೂಲಕವಾಗಿ ಹೇಳುವುದರ ಮೂಲಕವಾಗಿ ಅಲ್ಲಿ ದೈತ್ಯರ ಒಂದು ತೊಂದರೆಗಳು ಇರುವುದಿಲ್ಲ. ಸೊ ಈ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಅಂತ ನಾವು ಹೇಳುವಾಗ ದೈತ್ಯರ ತೊಂದರೆ ಇಲ್ಲದೆ ಕಲಿ ಮುಂತಾದ ದೈತ್ಯಗಳ ಒಂದು ಪ್ರಭಾವವಿಲ್ಲದೇ ಇರುತ್ತೆ ಅಲ್ಲಿ ಅನ್ನುವ ಕಾರಣದಿಂದ. ಯಾಕಂದ್ರೆ ಆಖನಾಶ್ಮ ಅಂತ ವಾಯುದೇವರಿಗೆ ಹೆಸರು. ಈ ವಿಧವಾಗಿ ಆ ವಾಯುದೇವರ ಅವತಾರರಾದಂತಹ ಮಧ್ವಾಚಾರ್ಯರಲ್ಲಿ ಪರಮಾತ್ಮ ಯಾವ ದೈತ್ಯರ ತೊಂದರೆ ಇಲ್ಲದೆ, ಅಂದ್ರೆ ದೈತ್ಯದ ಪರಮಾತ್ಮನಿಗೆ ತೊಂದರೆ ಇಲ್ಲ, ತೊಂದರೆ ಯಾರಿಗೆ, ನಮಗೆ. ಸೊ ಅಂದ್ರೆ ಭಕ್ತಾದಿಗಳಿಗೆ ದೈತ್ಯರಿಂದ ತೊಂದರೆ ಬರದೇ ಇರುವಂತಹ ಒಂದು ಅವಕಾಶ ಹೇಗೆ ಬರುತ್ತೆ ಅಂದ್ರೆ ವಾಯುದೇವರ ಮೂಲಕವಾಗಿ ಹೋದಾಗ ಅವಕಾಶ ಸಿಗುತ್ತೆ. ಆ ಕಾರಣದಿಂದ ಮಧ್ವಾಚಾರ್ಯರ ಅಂತಃಕರಣದಲ್ಲಿ ಆರೂಢನಾದ ಪರಮಾತ್ಮ ಅಂತ ಒಂದರ್ಥ. ಇಲ್ಲ, ಮಧ್ವಾಚಾರ್ಯರ ಅಂತಃಕರಣಕ್ಕೆ ಪಾತ್ರ ಅಂದ್ರೆ ಅವರ ದಯಕ್ಕೆ ಪಾತ್ರರಾದ ಭಕ್ತರ ಮನಸ್ಸಿನಲ್ಲಿ ನೆಲೆಸಿದ್ದಾನೆ ಪರಮಾತ್ಮ. ಈ ವಿಧವಾಗಿ ಮಧ್ವ ಅಂತಃಕರಣ ಅವರ ಭಕ್ತರಾದವರು, ಮಧ್ವಾಚಾರ್ಯರ ಭಕ್ತರಾದವರ ಮನಸ್ಸಿನಲ್ಲಿ ನೆಲೆಸಿದಂತಹ ಪರಮಾತ್ಮ ಅಂತ ಹೇಳಿ ಮಧ್ವಾಂತಃಕರಣರೂಢ ಅಂತಹ ಪರಮಾತ್ಮನೇ ಅಚ್ಯುತ. ಅಚ್ಯುತ ಪರಮಾತ್ಮ, ಅಚ್ಯುತ ಅಂದ್ರೆ ಏನು, ಚ್ಯುತಿ ಇಲ್ಲದವನು ಅಂದ್ರೆ ಪರಮಾತ್ಮ ಸ್ವತಂತ್ರನಾದವನು, ಅವನಿಗೆ ಯಾರಿಂದಲೂ ಚ್ಯುತಿ ಇಲ್ಲ, ಯಾರಿಂದಲೂ ತೊಂದರೆ ಆಗುವುದಿಲ್ಲ ಪರಮಾತ್ಮನಿಗೆ. ಅವನು ನಾಶರಹಿತನಾಗಿದ್ದಾನೆ. ಚ್ಯುತಿ ಅಂದ್ರೆ ನಾಶ, ನಾಶವಿಲ್ಲದೆ ಅವನಾಗಿದ್ದಾನೆ ಪರಮಾತ್ಮ ಕೋಸ್ಕರ. ಅಚ್ಯುತ ಅವನಿಗೆ ನಾಶವಿಲ್ಲ ಅಂತ ಹೇಳಿದ್ರೆ ಅವನಿಗೆ ನಾಶ ಯಾಕೆ ಇರೋದಿಲ್ಲ ಅಂತ ಹೇಳಿದ್ರೆ ಸ್ವತಂತ್ರನಾಗಿದ್ದಾನೆ, ಅವನಿಗೆ ನಾಶ ಇಲ್ಲ. ಅಷ್ಟೇ ಅಲ್ಲದೆ ಅವನು ಮಿಕ್ಕವರಿಗೂ ಕೂಡ ನಿತ್ಯವಾಗಿ ಕಾಪಾಡ್ತಾನೆ ಎಲ್ಲ ಜೀವರಾಶಿಗಳನ್ನು, ನಿತ್ಯವಾದ ಜೀವರಾಶಿಗಳನ್ನು. ಅವರಿಗೆ ಚ್ಯುತಿ ಇರದೆ ಅಂದ್ರೆ ಅವರ ಅಸ್ವತಂತ್ರ ಶಕ್ತಿಯಕ್ಕೆ ಭಂಗ ಇಲ್ಲದೆ ಯಾವಾಗಲೂ ಅವರ ಅಸ್ವತಂತ್ರರು ಅಸ್ವತಂತ್ರರಾಗಿ ಇರುವಂತೆ, ತಾನು ಸ್ವತಂತ್ರನಾಗಿ ಇರುವಂತೆ ಪರಮಾತ್ಮ ಮಾಡ್ತಾನೆ. ಅವನು ಅಚ್ಯುತ ಅಂತಹ ಪರಮಾತ್ಮ ಜಗನ್ನಾಥ ವಿಠಲ. ಆ ಜಗನ್ನಾಥ ವಿಠಲ ಜಗತ್ತಿಗೆ ನಾಥನಾಗಿದ್ದಾನೆ. ಜಗನ್ನಾಥನಾದ ಆ ಪರಮಾತ್ಮ ವಿಠಲ ರೂಪಿ ಪರಮಾತ್ಮನನ್ನು ಇಲ್ಲಿ ಹಾಗೆ ನಿಚ್ಚ ಮೆಚ್ಚಿದ. ನಿಚ್ಚ ಅನ್ನುವ ಶಬ್ದಕ್ಕೆ ಎರಡು ಅರ್ಥಗಳಿದೆ. ನಿಚ್ಚ ಅಂದ್ರೆ ನಿಶ್ಚಯವಾಗಿ ಅಂತ ಒಂದು, ನಿಚ್ಚ ಅಂದ್ರೆ ನಿತ್ಯವೂ ಅಂತ. ನಿತ್ಯ ನಿಚ್ಚ, ನಿಚ್ಚ ಅನ್ನುವ ಶಬ್ದಕ್ಕೆ ಪ್ರಾಕೃತವಾದ ಶಬ್ದ ನಿತ್ಯ, ವಿಕೃತವಾದ ಶಬ್ದ ನಿಚ್ಚ. ಸೊ ನಿತ್ಯ ಅಂದ್ರೆ ನಿತ್ಯವೂ ಎಲ್ಲ ಕಾಲದಲ್ಲಿಯೂ ಪ್ರತಿದಿನವೂ ಕೂಡ. ನಿಚ್ಚ ಅಂದ್ರೆ ನಿಶ್ಚಯವಾಗಿ, ಎರಡರ್ಥದಲ್ಲಿಯೂ ನಾವು ಎರಡು ತಗೋಬಹುದು. ಈ ವಿಧವಾಗಿ ಎಲ್ಲ ಕಾಲದಲ್ಲಿಯೂ ನಿತ್ಯವೂ ನಿಶ್ಚಯವಾಗಿ ಮೆಚ್ಚಿದಂತಹ ಪರಮಾತ್ಮನನ್ನು, ಮೆಚ್ಚಿದಂತಹ ಪರಮಾತ್ಮನನ್ನು ಸ್ತೋತ್ರ ಮಾಡಿದಂತಹ. ಇಲ್ಲಿ ಕೂಡ ಪಾಠಾಂತರ ಕೆಲವು ಪುಸ್ತಕಗಳಲ್ಲಿ ನೆಚ್ಚಿದ ಅಂತಿರಬಹುದು. ಮೆಚ್ಚಿದ ನೆಚ್ಚಿದ ಎರಡು ತಗೋಬಹುದು ನಾವು. ಮೆಚ್ಚಿದ ಅಂತ ಹೇಳಿದರೆ ಪರಮಾತ್ಮನನ್ನು ಸ್ತೋತ್ರ ಮಾಡಿದವರು. ನೆಚ್ಚಿದ ಅಂತ ಹೇಳಿದರೆ ಆ ಶಬ್ದ ಕೂಡ ನಾವು ಸ್ವೀಕಾರ ಮಾಡಬಹುದು. ನೆಚ್ಚಿದ ಅಂತ ಹೇಳಿದರೆ ಪರಮಾತ್ಮನನ್ನು ತಾವು ಯಾರಾದರೆ ಪರಮಾತ್ಮನ ಈ ವಿಧವಾಗಿ ಧ್ಯಾನ ಮಾಡ್ತಾರೋ ಅಂತವರು ಅಂಥೇಳಿ. ಸೊ ನಿಚ್ಚ ಮೆಚ್ಚಿದ ಅಂಥೇಳಿ, ಸೊ ಈ ಅರ್ಥವನ್ನು ನಾವು ಕೂಡ ತಗೋಬಹುದು. ನಿಚ್ಚ ಮೆಚ್ಚಿದ ಅಂತ ಹೇಳಿದರೆ ಪರಮಾತ್ಮನನ್ನು ನಂಬಿದಂತಹ, ನೆಚ್ಚೋದು ಅಂದ್ರೆ ನಂಬೋದು, ಸೊ ವಿಶ್ವಾಸವನ್ನು ಇಟ್ಟಿದ್ದಾರೆ. ಮೆಚ್ಚಿದ ಅಂದ್ರೆ ಪರಮಾತ್ಮನ ಸ್ತೋತ್ರ ಮಾಡಿದ್ದಾರೆ. ನಿತ್ಯವೂ ಪರಮಾತ್ಮನನ್ನು ನಂಬಿದವರು, ನಿಚ್ಚ ಮೆಚ್ಚಿದ ಅಂದ್ರೆ ನಿತ್ಯವೂ ಪರಮಾತ್ಮನನ್ನು ನಂಬಿದಂತಹ. ನಿಚ್ಚ ಮೆಚ್ಚಿದ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ನಿಶ್ಚಯವಾಗಿ ಪರಮಾತ್ಮನನ್ನು ಮೆಚ್ಚಿದಂತಹ, ಸ್ತೋತ್ರ ಮಾಡಿದಂತಹ ಜನರನ್ನು ಬಿಡುವುದಿಲ್ಲ. ಆ ವಿಧವಾಗಿ ತನ್ನನ್ನೇ ನಂಬಿದಂತಹ, ತನ್ನನ್ನೇ ಸ್ತೋತ್ರ ಮಾಡುವಂತಹ ಜನರನ್ನು ಯಾವಾಗಲೂ ಕೂಡ ಪರಮಾತ್ಮ ಕೈ ಬಿಡುವುದಿಲ್ಲ, ಬಿಡುವುದಿಲ್ಲ. ಆ ಪರಮಾತ್ಮ ಎಂಥವನು, ಕಾಡ್ಗಿಚ್ಚನು ಉಂಡು ಅರಣ್ಯದೊಳು ಆರಣ್ಯದೊಳು. ಸೊ ಬಿಡುವುದಿಲ್ಲ. ಕಾಡ್ಗಿಚ್ಚು, ಕಾಡಿನ ಕಿಚ್ಚು ಅಂದ್ರೆ ಏನು, ಫಾರೆಸ್ಟ್ ಫೈರ್ ಅಂತ ಹೇಳಿದ್ರೆ ಫಾರೆಸ್ಟ್ ಫೈರ್, ಆ ಕಾಡಿನ ಗಿಚ್ಚು ಅಂದ್ರೆ ಫಾರೆಸ್ಟ್ ಫೈರ್, ಅದನ್ನು ಉಂಡು. ಅಂದ್ರೆ ಆ ಒಂದು ಕೃಷ್ಣಾವತಾರದಲ್ಲಿ ಒಂದು ಕಾಡ್ಗಿಚ್ಚು ಬಂದು ಗೋಪರಿಗೆಲ್ಲ ಬಹಳ ತೊಂದರೆ ಆಗುತ್ತೆ, ಅವರು ಆ ಬೆಂಕಿ ತಡಿಲಾರದೆ ಹೋಗ್ತಾರೆ. ಆವಾಗ ಪರಮಾತ್ಮ ಆ ಕಾಡ್ಗಿಚ್ಚೆಲ್ಲನೂ ಕೂಡ ತಾನು ಕುಡಿದು ಬಿಡ್ತಾನೆ. ಹೀ ಜಸ್ಟ್ ದಾವಾಗ್ನಿಯನ್ನು ಕುಡಿದು ಬಿಡ್ತಾನೆ, ಬಾಯಿಂದ ಎಲ್ಲವನ್ನು ಒಳಗೆ ಎಳ್ಕೊಂಡು ಬಿಡ್ತಾನೆ ಪರಮಾತ್ಮ. ಅಂತಹ ಒಂದು ತನ್ನ ಅಪೂರ್ವವಾದ ಶಕ್ತಿಯನ್ನು ಪರಮಾತ್ಮ ತೋರಿಸಿದ್ದಾನೆ. ಸೊ ಕಾಡ್ಗಿಚ್ಚನು ಉಂಡು ಆರಣ್ಯದೊಳು ಗೋಪರನ್ನು ಕಾಯ್ದ. ಗೋವುಗಳನ್ನು, ಗೋಪಾಲರನ್ನು ಇಬ್ಬರನ್ನು ಕೂಡ ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ, ಅದನ್ನು ಆ ವಿವರಣೆಯನ್ನು ಹೇಳಿದ್ದಾರೆ. ಸೊ ಆ ವಿಧವಾಗಿ ಪರಮಾತ್ಮ ಕಾಡುಗಿಚ್ಚನು ಉಂಡು ಆರಣ್ಯದ ಒಳಗೆ ಗೋಪರನು ಕಾಯ್ದ, ರಕ್ಷಣೆ ಮಾಡಿದ್ದಾನೆ ಪರಮಾತ್ಮ ಅಂಥೇಳಿ ಈ ಸರ್ವಪ್ರತೀಕ ಸಂಧಿ ಇಲ್ಲ ಸರ್ವಸಮರ್ಪಣ ಸಂಧಿಯನ್ನು ಇಲ್ಲಿಗೆ ಮುಗಿಸಿದ್ದಾರೆ ಜಗನ್ನಾಥದಾಸರು. ಈ ಸಂದರ್ಭದಲ್ಲಿ ಈ ಪಂಚರತ್ನ ಪ್ರಕಾಶಕದಲ್ಲಿ ವಿಜಯದಾಸರು ಮಾಡಿದಂತಹ ಒಂದು ಸುಳಾದಿ ಈ ಉಪಾಸನಾ ಭಾಗವನ್ನೊಂದನ್ನು ಹೇಳಿದ್ದಾರೆ. ಅದನ್ನು ಜಸ್ಟ್ ಏನು ಅನ್ನೋದು ಜಸ್ಟ್ ಮೆನ್ಷನ್ ಮಾಡಿಬಿಟ್ಟು ನಾವು ಮುಂಚೆಕ್ ಹೋಗೋಣ. ಬಹಳ ಸಿಂಪಲ್ ಆಗಿರುವಂತಹದ್ದು. ಅನಂತ ಕಲ್ಯಾಣ ಗುಣ ಪರಿಪೂರ್ಣ ನಿತ್ಯ ನಿರ್ದೋಷ ಜ್ಞಾನಾನಂದಾತ್ಮಕ ವಿಷ್ಣುರ್ ಮೇ ಸ್ವಾಮಿ ತ್ರಿಲೋಕಕರ್ತ ನೀನೇ ಸ್ವತಂತ್ರ ಬೊಮ್ಮಾದಿಗಳು ನಿನ್ನ ದಾಸಾನುದಾಸರು ಅನಂತ ಅನಂತ ಕಾಲದಲ್ಲಿ ನಿಜವೆಂದು ಪೇಳುತ್ತ ಮಾನುಷೋತ್ತಮ ಹೀಗೆ ಬಹುಕಾಲವು ಅರ್ಚಿಸಲು ಮನದ ಒಳಗೆ ವಿಜಯ ವಿಠಲವನ್ನು ಕೃಪೆಯಿಂದ ಧ್ಯಾನಕ್ಕೆ ಪೊಳೆವಾ. ಪರಮಾತ್ಮ ಕೃಪೆಯಿಂದ ತನ್ನ ಧ್ಯಾನಕ್ಕೆ ಅಂದ್ರೆ ಭಕ್ತರನ್ನು ಹ್ಯಾಕ್ ಕಾಪಾಡ್ತಂದ್ರೆ ಅವರ ಮನಸ್ಸಿನಲ್ಲಿ ಪರಮಾತ್ಮನ ಧ್ಯಾನ ಬರುವಂತೆ ಮಾಡಿ ತನ್ನ ರೂಪವನ್ನು ಅವರಿಗೆ ಕಾಣಿಸುವಂತೆ ಮಾಡ್ತಾನೆ ಪರಮಾತ್ಮ, ಮಾಡಿ ಅವರ ರಕ್ಷಣೆ ಮಾಡ್ತಾನೆ ಅನ್ನುವುದನ್ನು ಅಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ನಾವು 10ನೇ ಸಂಧಿಯನ್ನು ಮುಗಿಸಿದ್ದೀವಿ. 11ನೇ ಸಂಧಿಯಲ್ಲಿ ಆ ಮೊದಲನೇ ಪದ್ಯ ಏನು ಅಂತ ನೋಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಇಲ್ಲಿ ಮೊದಲನೇ ಪದ್ಯ ಒಂದು ಸುಂದರವಾದ ಒಂದು ಉಪಮಾಲಂಕಾರ ಸಿಮಿಲಿಯನ್ನು ಕೊಟ್ಟು ಪರಮಾತ್ಮ ನಮ್ಮನ್ನು ಹೇಗೆ ಮೋಕ್ಷ ಮಾರ್ಗದಲ್ಲಿ ನಮ್ಮನ್ನು ಹೇಗೆ ಕಾಪಾಡ್ತಾನೆ ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡಿ ಹೇಳಿದ್ದಾರೆ. ಪಾದುಕೆಯ ಕಂಟಕ ಸಿಕತ ಮೊದಲಾದವು ಅನುದಿನ ಬಾಧಿಸುವವೇ, ಏಕಾದಶೇಂದ್ರಿಯಗಳಲ್ಲಿ ಬಿಡದೆ ಋಷೀಕಪನ ಮೂರ್ತಿ ಸಾದರದಿ ನೆನೆವನು ಏನಪರಾಧಗಳು ಮಾಡಿದರೂ ಸರಿಯೇ ನಿರೋಧಗೈಸವು ಮೋಕ್ಷ ಮಾರ್ಗಕ್ಕೆ ದುರಿತ ರಾಶಿಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪಾದುಕೆಯ ಕಂಟಕ ಸಿಕತ ಮೊದಲಾದವು ಅನುದಿನ ಬಾಧಿಸುವವು ಇಲ್ಲ ಎರಡು ವಿಧವಾದ ಪಾಠ, ಬಾಧಿಸುವವೇ ಅಂತ ಒಂದು ಪಾಠ, ಬಾಧಿಸವು ಏಕಾದಶೇಂದ್ರಿಯಗಳಲ್ಲಿ ಅಂತ ಒಂದು ಪಾಠ. ಎರಡೂ ಕೂಡ ನಮಗೆ ಬೋತ್ ಮೀನಿಂಗ್ ವೈಸ್ ಅಂಡ್ ಆಲ್ಸೋ ಛಂದಸ್ಸು ಎರಡರಲ್ಲಿಯೂ ಕೂಡ ನಮಗೆ ಸರಿ ಹೋಗುತ್ತೆ. ಸೊ ಎರಡೂ ಕರೆಕ್ಟ್ ಪಾಠವೇ. ಪಾದುಕೆಯ ಕಂಟಕ ಸಿಕತ ಮೊದಲಾದವನು ದಿನ ಬಾಧಿಸವು ಏಕಾದಶೇಂದ್ರಿಯಗಳಲ್ಲಿ ಅಂತ ಒಂದು ಪಾಠ, ಇಲ್ಲ ಪಾದುಕೆಯ ಕಂಟಕ ಸಿಕತ ಮೊದಲಾದವ ಅನುದಿನ ಬಾಧಿಸುವವೇ ಏಕಾದಶೇಂದ್ರಿಯಗಳಲ್ಲಿ. ಸೊ ಬಾಧಿಸುವ ಏಕಾದಶೇಂದ್ರಿಯಗಳಂತ ಸಂಧಿ, ಆ ವಿಧವಾಗಿಯೂ ಪಾಠ ಮಾಡಬಹುದು. ಸೊ ಎರಡೂ ಕರೆಕ್ಟ್. ಸೊ ಒಟ್ಟಿಗೆ ಪ್ರಶ್ನೆ ಮಾಡಿದರೂ ಇಲ್ಲ ಪ್ರಶ್ನೆ ರೂಪದಲ್ಲಿ ಬಂದರೂ ಇಲ್ಲ ಹಾಗೆ ಬಂದರೂ ಕೂಡ ಒಟ್ಟಿಗೆ ಅರ್ಥ ಹೀಗೆ ಹೀಗೆ ಏನಂದ್ರೆ ಪಾದುಕೆಗಳನ್ನು ಕಂಟಕ ಅಂದ್ರೆ ಮುಳ್ಳುಗಳು, ಸಿಕತ ಅಂದ್ರೆ ಉಸುವು ಮುಂತಾದದ್ದು. ಸೊ ಸಿಕತ ಅಂದ್ರೆ ಸ್ಯಾಂಡ್ ಅಂತ ಹೇಳುವ ಸ್ಯಾಂಡ್ ಆರ್ ಉಸುವು ಮರಳು ಅಂತ ಹೇಳಿ, ಇದು ನಮಗೆ ಕಾಲಿಗೆ ಚುಚ್ಚತ್ತೆ ಪಾದುಕೆಗಳಿಲ್ಲದೆ ಇದ್ರೆ. ಪಾದುಕೆಗಳಿದ್ದರೆ ಕಾಲಿಗೆ ಏನೂ ಆಗೋದಿಲ್ಲ. ಸೊ ಈ ಪಾದುಕೆಗಳು ನಮಗೆ ರಕ್ಷಣೆ ಮಾಡುತ್ತೆ, ನಮ್ಮ ಕಾಲುಗಳನ್ನು ಈ ಮುಳ್ಳು ಉಸುವು ಮುಂತಾದಗಳಿಂದ ರಕ್ಷಣೆ ಮಾಡುತ್ತೆ, ಆ ಬಾಧೆ ಇಲ್ಲದೆ ಮಾಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ರೆ ಪಾದುಕೆಯ ಕಂಟಕ ಸಿಗತ ಮೊದಲಾದವು ಅನುದಿನವು ಬಾಧಿಸುವವೇ ಇಲ್ಲ, ಬಾಧೆ ಮಾಡೋದಿಲ್ಲ, ಇಲ್ಲ ಬಾಧಿಸವು ಬಾಧೆ ಮಾಡುವುದಿಲ್ಲ. ಏಕಾದಶ ಇಂದ್ರಿಯಗಳಲ್ಲಿ ಅದೇ ವಿಧವಾಗಿ 11 ಇಂದ್ರಿಯಗಳೇನು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು 5 ಕರ್ಮೇಂದ್ರಿಯಗಳು. ಸೊ ಇನ್ಪುಟ್ ಡಿವೈಸಸ್ ಔಟ್ಪುಟ್ ಡಿವೈಸಸ್ ಇದ್ದಂತೆ. ಆಮೇಲೆ 11ನೇದು ಮನಸ್ಸನ್ನುವ ಇಂದ್ರಿಯ. ಈ ವಿಧವಾಗಿ ಈ 11 ಇಂದ್ರಿಯಗಳಲ್ಲಿ ಬಿಡದೆ ಪರಮಾತ್ಮನನ್ನು ಪ್ರತಿಯೊಂದು ಕ್ಷಣವು ಬಿಡದೆ ಋಷೀಕಪನ ಮೂರ್ತಿ, ಋಷೀಕಪ ನೋಡಿರಿ ಬಹಳ ಪರಮಾತ್ಮನನ್ನು ವರ್ಣನ, ಋಷೀಕೇಶ ಋಷೀಕಪ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಋಷೀಕಗಳು ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳನ್ನು ರಕ್ಷಣೆ ಮಾಡುವವನು, ಇಂದ್ರಿಯಗಳಿಗೆ ಅಧಿಪತಿಯಾದ ಪ ಅನ್ನೋದನ್ನು ರಕ್ಷಣೆ ಮಾಡುವನು ಅಂತ ಒಂದರ್ಥ, ಅಧಿಪತಿ ಅಂತ ಒಂದರ್ಥ. ಪರಮಾತ್ಮ ಋಷೀಕೇಶ ಋಷೀಕಪ ಅಂದ್ರೆ ಇಂದ್ರಿಯಗಳಿಗೆ ಅಧಿಪತಿ, ಇಂದ್ರಿಯ ನಿಯಾಮಕ ಅಂತ ಅರ್ಥ ಋಷೀಕಪ ಅನ್ನುವ ಶಬ್ದಕ್ಕೆ. ಋಷೀಕಪ ಅಂದ್ರೆ ಇಂದ್ರಿಯ ರಕ್ಷಕ ಅನ್ನುವ ಅರ್ಥ, ಇಂದ್ರಿಯಗಳಲ್ಲಿ ಇದ್ದು ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಅದಕ್ಕೆ ಅವನು ಋಷೀಕಪ. ಸೊ ಆ ಋಷೀಕಪನ ಋಷೀಕೇಶನ ಮೂರ್ತಿ ಯಾವುದಿದೋ ಅದರನ್ನು ಸಾದರದಿ ಆದರದಿಂದ ಭಕ್ತಿಯಿಂದ ನೆನೆವವನು ಅಂದ್ರೆ ಪರಮಾತ್ಮನ ಸ್ಮರಣೆ ಮಾಡುವವನು ಏನ್ ಅಪರಾಧಗಳ ಮಾಡಿದರೂ, ಎಂತಹ ಒಂದು ಪಾಪಗಳನ್ನು ಮಾಡಿದರೆ ಕೂಡ ಅವನು ಸರಿಯೇ ಅಂದ್ರೆ ಏನು ಆಗೋದಿಲ್ಲ ಅವನಿಗೆ, ನಿರೋಧಗೈಸವು ಅಂದ್ರೆ ನಿರೋಧ ಮಾಡೋದಿಲ್ಲ, ಅವನಿಗೆ ಅಡ್ಡ ಹಿಡಿಯೋದಿಲ್ಲ. ಮೋಕ್ಷ ಮಾರ್ಗಕ್ಕೆ ದುರಿತ ರಾಶಿಗಳು, ಆ ಮೋಕ್ಷ ಮಾರ್ಗಕ್ಕೆ ಹೋಗುವಾಗ ಆ ದುರಿತ ರಾಶಿಗಳು ಅಂದ್ರೆ ದುರಿತ ಅಂದ್ರೆ ಪಾಪಗಳ ರಾಶಿಗಳು ಅಂದ್ರೆ ಸಮೂಹಗಳು. ಸೊ ಈ ಪಾಪ ಸಮೂಹಗಳು, ಪಾಪದ ಬೆಟ್ಟಗಳು, ಈ ರಾಶಿಯಂತಹ ಇರುವಂತಹ ಬೆಟ್ಟಗಳು, ಪಾಪದ ಬೆಟ್ಟ ಕೂಡ ಅವನನ್ನು ಏನು ಮಾಡೋದಿಲ್ಲ. ಯಾರಿಗೆ, ಯಾರಾದ್ರೆ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾರೋ, ನಿತ್ಯ ಸ್ಮರಣೆ ಮಾಡ್ತಾರೋ, ಅವರಿಗೆ ಪಾಪಗಳು ಕೂಡ ಹತ್ತುವುದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಇದು ನಮಗೆ ಕೆಲವು ಸಂದೇಹಗಳನ್ನು ಉಂಟು ಮಾಡುವಂತಹದ್ದು. ಆ ಸಂದೇಹಗಳಿಗೆ ಮತ್ತೆ ಬರೋಣ. ಮೊದಲು ಅಸಲು ಇದು ಇಲ್ಲಿ ಹಾಗೆ ಸಿಮಿಲಿ ಮಾಡಿದ್ದಾರೆ, ಯಾವ್ದು ಯಾವ್ದು ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ ಅನ್ನೋದು ನೋಡೋಣ. ನಮ್ಮ ಪಾದಗಳಿಂದ ನಾವು ಪ್ರಯಾಣ ಮಾಡ್ತೀವಿ, ವಿ ಯೂಸ್ ಅವರ್
ಫೀಟ್ ಟು ಗೋ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಮಾರ್ಗದಲ್ಲಿ ದಾರಿಯಲ್ಲಿ ಹೋಗುವುದಕ್ಕೆ ಪಾದಗಳನ್ನು ಉಪಯೋಗಿಸ್ತೀವಿ, ಪಾದಗಳಿಂದ ನಡೀತೀವಿ. ವಿ ವಾಕ್ ವಿತ್ ಅವರ್ ಫೀಟ್. ಪಾದಗಳಿಂದ ನಡೆದಾಗ ಪಾದಗಳಿಗೆ ಪಾದರಕ್ಷಗಳನ್ನು, ಅಂದ್ರೆ ಶೂಸ್ ಆಗಲಿ ಯಾವುದಾದ್ರು ಪಾದರಕ್ಷಗಳನ್ನು ಹಾಕೊಂಡರೆ ಪಾದಗಳಿಗೆ ಏನೂ ಆಗೋದಿಲ್ಲ. ಪಾದರಕ್ಷಗಳನ್ನು ಹಾಕೊಳ್ಳದೇ ಇದ್ರೆ ಮುಳ್ಳುಗಳು ಮುಂತಾದವೆಲ್ಲ ಚುಚ್ಚುತ್ತೆ. ಸೊ ಈ ವಿಧವಾಗಿ ಪಾದರಕ್ಷಗಳು ಪಾದುಕೆಗಳು ನಮ್ಮ ಪಾದಗಳಿಗೆ ರಕ್ಷಣವನ್ನು ಉಂಟು ಮಾಡಿ ಮುಳ್ಳು ಮುಂತಾದಗಳ ಬಾಧೆ ಇಲ್ಲದೆ ಮಾಡುತ್ತೆ, ಮಾಡಿ ನಮ್ಮನ್ನ ಗಮ್ಯಸ್ಥಾನಕ್ಕೆ ಹೋಗುವಂತೆ ಮಾಡುತ್ತೆ. ಗಮ್ಯಸ್ಥಾನಕ್ಕೆ ಹೋಗುವುದಕ್ಕೆ ನಿರೋಧವಿಲ್ಲದೆ, ಅಡ್ಡ ಇಲ್ಲದೆ, ಅಬ್ಸ್ಟ್ರಕ್ಷನ್ಸ್ ಇಲ್ಲದೆ, ಆಬ್ಸ್ಟಕಲ್ಸ್ ಇಲ್ಲದೆ ಮಾಡುವುದು ಯಾವುದು? ಪಾದರಕ್ಷಗಳು, ಇಲ್ಲ ಪಾದುಕೆಗಳು. ಸೊ ಈ ವಿಧವಾಗಿ ಹಾಗೆ ಮಾಡುತ್ತೋ ಅದೇ ವಿಧವಾಗಿ ಮೋಕ್ಷ ಮಾರ್ಗಕ್ಕೆ ಹೋಗುವಾಗ, ಈ ಆರ್ಡಿನರಿ ಪ್ಯಾತ್ ನಲ್ಲಿ ಹೋಗೋದಕ್ಕೆ ಪಾದಗಳು ಬೇಕು, ಮೋಕ್ಷ ಮಾರ್ಗಕ್ಕೆ ಹೋಗುವಾಗ ಟು ಟ್ರಾವೆಲ್ ಇನ್ ದ ರೋಡ್ ಟು ದಿ ಮೋಕ್ಷ, ಅದಕ್ಕೆ ನಮಗೆ ಬೇಕಾದ ಪಾದಗಳು ಯಾವುದು ಅಂದ್ರೆ 11 ಇಂದ್ರಿಯಗಳು, ಅಂದ್ರೆ 11 ಪಾದಗಳಿದ್ದಂತೆ. ಸೊ ಈ 11 ಇಂದ್ರಿಯಾಸ್ ದೇ ಆಕ್ಟ್ ಲೈಕ್ ಪಾದುಕ, ಅಂದ್ರೆ ಆ ಇಂದ್ರಿಯಗಳ ಮೂಲಕವಾಗಿ ನಾವು ಮೋಕ್ಷ ಮಾರ್ಗದಲ್ಲಿ ಪ್ರಯಾಣ ಮಾಡುವುದಕ್ಕೆ ಅನುಕೂಲವಾಗುತ್ತೆ. ಈ ವಿಧವಾಗಿ ಮೋಕ್ಷ ಮಾರ್ಗದಲ್ಲಿ ಪ್ರಯಾಣ ಮಾಡುವಾಗ ಆ ಇಂದ್ರಿಯಗಳಿಗೆ ತೊಂದರೆ ಕೊಡುವುದು ಯಾವುದು? ನಮಗೆ ಪಾದಗಳಿಗೆ ತೊಂದರೆ ಕೊಡುವುದು ಮುಳ್ಳುಗಳು ಮುಂತಾದ್ದು. ಈ ಇಂದ್ರಿಯಗಳಿಗೆ, 11 ಇಂದ್ರಿಯಗಳಿಗೆ ತೊಂದರೆ ಕೊಡುವುದು ಯಾವುದು? ಪಾಪದ ರಾಶಿಗಳು. ಸೊ ಪಾಪದ ರಾಶಿಗಳು ನಮಗೆ ಮುಳ್ಳುಗಳಂತೆ ಚುಚ್ಚತ್ತೆ, ಇಂದ್ರಿಯಗಳಿಗೆ ಚುಚ್ಚತ್ತೆ. ಸೊ ಆ ಪಾಪರಾಶಿಗಳು ಇಂದ್ರಿಯಗಳಿಗೆ ಚುಚ್ಚತ್ತಾ ಇರುತ್ತೆ. ಯಾಕಂದ್ರೆ ದ ಸೆನ್ಸ್ ಆರ್ಗನ್ಸ್ ವಾಟ್ ಎವರ್ ಇಟ್ ಈಸ್ ಆರ್ ದಿ ಹ್ಯಾಂಡ್ಸ್ ಲೆಗ್ಸ್ ಇವೆಲ್ಲದಕ್ಕೂ ಕೂಡ ಪಾಪರಾಶಿಗಳು ಚುಚ್ಚತ್ತೆ. ಅಂದ್ರೆ ಏನು? ನಮಗೆ ಸುಖ ದುಃಖಾದಿಗಳ ಅನುಭವ ಆಗುವುದು ಹೇಗೆ? ಇಂದ್ರಿಯಗಳ ಮೂಲಕವಾಗೇ ಆಗತ್ತೆ. ಸೊ ವಿ ಗೆಟ್ ದಿ ಪೇನ್ಸ್ ಆರ್ ಪ್ಲೇಷರ್ಸ್ ಯಾವುದೇ ಆಗಲಿ ನಮಗೆ ಇಂದ್ರಿಯಗಳ ಮೂಲಕವಾಗಿ ಸಿಗುತ್ತೆ. ಸೊ ಈ ವಿಧವಾಗಿ ಪಾಪರಾಶಿಗಳ ಮೂಲಕವಾಗಿ ನಮಗೆ ಇಂದ್ರಿಯಗಳಿಗೆ ತೊಂದರೆ ಉಂಟಾಗುತ್ತೆ. ಆ ನಿರೋಧ, ಆ ಮೋಕ್ಷ ಮಾರ್ಗದ ಅಬ್ಸ್ಟ್ರಕ್ಷನ್ಸ್, ಆಬ್ಸ್ಟಕಲ್ಸ್ ನಮಗೆ ಬರದೇ ಇರಬೇಕಂದ್ರೆ ಏನು ಮಾಡಬೇಕು? ಪಾದರಕ್ಷಕಗಳು, ಪಾದುಕಗಳು ಬೇಕು. ಸೊ ಅದೇ ವಿಧವಾಗಿ ಈ ಇಂದ್ರಿಯಗಳ ರಕ್ಷಕನೇ ಬೇಕು. ಅದಕ್ಕೆ ಹೃಷೀಕಪ ಅಂದ್ರೆ ಇಂದ್ರಿಯಗಳ ರಕ್ಷಕ ಬೇಕು. ಸೊ ಆ ಹೇಗಾದಲ್ಲಿ ಪಾದಗಳಿಗೆ ಪಾದುಕಗಳು ರಕ್ಷಣೆ ಮಾಡುತ್ತೋ ಅದೇ ವಿಧವಾಗಿ ಇಲ್ಲಿ 11 ಇಂದ್ರಿಯಗಳಿಗೆ ಈ ಇಂದ್ರಿಯ ರಕ್ಷಕ ಹೃಷೀಕಪ ಪರಮಾತ್ಮನೇ ಅದಕ್ಕೆ ಇಂದ್ರಿಯಗಳಿಗೆ ರಕ್ಷಕನಂತೆ ಇರ್ತಾನೆ. ಪರಮಾತ್ಮ ಕಾಪಾಡ್ತಾನೆ, ಆ ಇಂದ್ರಿಯಗಳಿಗೆ ತೊಂದರೆ ಆಗದೆ, ಬಾಧೆ ಆಗದೆ, ಪೇಯ್ನ್ ಆಗದೆ ನೋಡುವುದು ಅವನು ಪರಮಾತ್ಮ. ಅವನು ಪಾದುಕೆಗಳಂತೆ ಕಾಪಾಡ್ತಾನೆ ನಮಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾರಿಗೆ ಅಂದ್ರೆ ಸಾದರದ ನೆನವನು, ಎಲ್ಲರಿಗೂ ಮಾಡೋದಿಲ್ಲ ಪರಮಾತ್ಮ. ಯಾರಾದರೆ ಭಕ್ತಿಯಿಂದ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾರೋ ಅವರಿಗೆ ಮಾತ್ರವೇ ಮಾಡ್ತಾನೆ. ಹೇಗೆ ಮಾಡ್ತಾನೆ? ಏನ್ ಅಪರಾಧಗಳು ಮಾಡಿದರು? ಇದಕ್ಕೆ ಈಗ ನಮಗೆ ಒಂದು ಡೌಟ್ ಅಂದ್ರೆ, ಎಂಥ ಅಪರಾಧಗಳು ಮಾಡಿದರೂ ಕೂಡ ಭಕ್ತರನ್ನು ಅವರು ತನ್ನ ಧ್ಯಾನ ಮಾಡಿದಾಗ, ಭಕ್ತಿಯಿಂದ ನೆನೆದಾಗ ಪರಮಾತ್ಮ ಅವರಿಗೆ ನಿರೋಧ ಬರದೆ ಕಾಪಾಡಿ ಮೋಕ್ಷ ಮಾರ್ಗದಲ್ಲಿ ಅವರನ್ನು ನಿಷ್ಕಂಟಕವಾಗಿ ಕರ್ಕೊಂಡು ಹೋಗ್ತಾನೆ ಪರಮಾತ್ಮ. ಪಾಪರಾಶಿಗಳು ಕೂಡ ಏನು ಮಾಡಲಾರವನನ್ನು ಅಂತ ಹೇಳಿದ್ದಾರೆ. ಹಾಗಾದರೆ ನಾವು ಪಾಪರಾಶಿಗಳು ಹೇಗೆ, ನಮಗೆ ಎಲ್ಲಾ ಪಾಪಗಳು ಅವರವರ ಪಾಪಕ್ಕೆ ಕರ್ಮಗಳಿಗೆ ತಕ್ಕಂತೆ ಅನುಭವಿಸಲೇಬೇಕು. ಅಂದ್ರೆ ಪ್ರಾರಬ್ಧ ಕರ್ಮ ಇದ್ರೆ ಪ್ರಾರಬ್ಧ ಕರ್ಮ ಅನುಭವಿಸಲೇಬೇಕು. ಸಂಚಿತಾಗಾಮಿಗಳು ಅಂದ್ರೆ ಅದು ಅಪರೋಕ್ಷ ಬಂದಾಗ ಹೋಗುತ್ತೆ. ಸೊ ಈ ವಿಧವಾಗಿ ಪಾಪರಾಶಿಗಳಿಂದ ಹೇಗೆ ವಿಮೋಚನೆ ಬರಲಿಕ್ಕೆ ಸಾಧ್ಯವಾಗುತ್ತೆ? ಪರಮಾತ್ಮ ಅನುಗ್ರಹ ಮಾಡಿದರೂ ಸಹಿತ ಅವರವರ ಕರ್ಮ ಅವರು ಅನುಭವಿಸಲೇಬೇಕಲ್ಲವ? ಪರಮಾತ್ಮ ಹೇಗೆ ರಕ್ಷಣೆ ಮಾಡ್ತಾನೆ ಅಂತ ಹೇಳಿದರೆ, ಪರಮಾತ್ಮ ಪ್ರಾರಬ್ಧ ಕರ್ಮವನ್ನು ನಮಗೆ ಸುಲಭದಿಂದ ಅನುಭವಿಸುವುದಕ್ಕೆ ಅದರ ಉಪಮದ್ದ ಮಾಡ್ತಾನೆ. ಅವನ್ನು ನಾವು ಸುಲಭವಾಗಿ ಅನುಭವಿಸುವ ಶಕ್ತಿಯನ್ನು ಕೊಡ್ತಾನೆ ನಮಗೆ, ಅದರ ಪ್ರಭಾವವನ್ನು ಕಮ್ಮಿ ಮಾಡ್ತಾನೆ, ನಮಗೆ ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬೇಕಾದ ಸಾಧನಾ ಅನುಕೂಲವನ್ನು ಮಾಡ್ತಾನೆ ಪರಮಾತ್ಮ. ಸಂಚಿತ ಆಗಾಮಿಗಳನ್ನು ತಾನು ಪೂರ್ಣವಾಗಿ ನಿರ್ಮೂಲ ಮಾಡ್ತಾನೆ, ಅಪರೋಕ್ಷ ಜ್ಞಾನವನ್ನು ಕೊಡ್ತಾನೆ, ಕೊಟ್ಟು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಇವೆಲ್ಲ ಕೂಡ ಪರಮಾತ್ಮ ಮಾಡ್ತಾನೆ. ಸೊ ಅದಕ್ಕೆ ಪ್ರಾರಬ್ಧ ಕರ್ಮ ಪೂರ್ತಿಯಾಗಿ ನಿವೃತ್ತಿ ವೈಪ್ ಆಫ್ ಮಾಡಲಿಕ್ಕೆ ಆಗೋದಿಲ್ಲ ಪರಮಾತ್ಮ. ಆದರೆ ಅನುಭವಿಸುವಂತೆ ಮಾಡಿ ನಮಗೆ ಅದರ ತೊಂದರೆಗಳಿಲ್ಲದೆ ಮಾಡುವಂತೆ, ಹೇಗಾದ್ರೆ ಕಾಲಿಗೆ ಮುಳ್ಳು ಚುಚ್ಚದೇ ಇರುತ್ತೋ ಅದೇ ವಿಧವಾಗಿ ನಮಗೆ ಆ ಬಾಧೆಗಳ ಒಂದು ಸ್ಪರ್ಶ ಆಗದಂತೆ ನಮಗೆ ಒಂದು ಕಾಪಾಡಿ ಪರಮಾತ್ಮ ಅದನ್ನು ಸುಲಭವಾಗಿ ಅನುಭವಿಸುವಂತೆ ಮಾಡ್ತಾನೆ, ನಮ್ಮನ್ನ ರಕ್ಷಣೆ ಮಾಡ್ತಾನೆ, ನಿರೋಧವಿಲ್ಲದೆ ನಮ್ಮ ಮಾರ್ಗದಲ್ಲಿ ಪರಮಾತ್ಮ ಕಾಪಾಡ್ತಾನೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಪಾದುಕೆಯ ಕಂಟಕ ಸಿಗದ ಮೊದಲಾದವು ಅನುದಿನ ಬಾಧಿಸುವ ಏಕಾದಶಿ ಇಂದ್ರಿಯಗಳಲ್ಲಿ ಬಿಡದೆ ಋಷೀಕಪನ ಮೂರ್ತಿ ಸಾದರದಿ ನೆನೆಯವನು ಏನಪರಾಧಗಳ ಮಾಡಿದರೂ ಸರಿಯೇ ನಿರೋಧಗೈಸವು ಮೋಕ್ಷ ಮಾರ್ಗಕ್ಕೆ ದುರಿತ ರಾಶಿಗಳು ಅಂತೇಳಿ ಹೇಳಿದ್ದಾರೆ. ಸೊ ಅಲ್ಲಿ ಎರಡು ಪಾದುಕೆ ಕಂಟಕ ಸಿಗತ ಮೊದಲಾದವನ ದಿನ ಬಾಧಿಸುವವು ಏಕಾದಶೇಂದ್ರಿಯಗಳಲ್ಲಿ ಅಂತಲೂ ಓದಬಹುದು. ಸೇರಡು ಓಕೆ. ಸೊ ಅದಾದ ಮೇಲೆ ನೆಕ್ಸ್ಟ್ ಎರಡನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಪರಮ ಇದು ಇದು ಹನ್ನೊಂದನೇ ಸಂಧಿ ಹೆಸರು ಸ್ಥಾವರ ಜಂಗಮ ಸಂಧಿ ಇಲ್ಲ ಧ್ಯಾನ ಪ್ರಕ್ರಿಯಾ ಸಂಧಿ ಅಂತ ಹೆಸರು. ಇದು ಸ್ಥಾವರ ಜಂಗಮ ಸಂಧಿ ಧ್ಯಾನ ಪ್ರಕ್ರಿಯಾ ಸಂಧಿ ಅಂದ್ರೆ ಈ ಅರ್ಥ ಏನು ಅಂದ್ರೆ ಪರಮಾತ್ಮ ಸ್ಥಾವರ ಜಂಗಮ ಅಂದ್ರೆ ಒಂದು ಕಡೆ ಇರುವ ಜೀವರಾಶಿಗಳಿಗೆ ಸ್ಥಾವರ ಅಂತ ಹೇಳ್ತಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವ ಜೀವರಾಶಿಗಳಿಗೆ ಜಂಗಮ ಅಂತ ಕರೀತಾರೆ. ಸೊ ಮೂವಬಲ್ ಪ್ರಾಣಿಗಳು ಇಮ್ಮೂವಬಲ್ ಪ್ರಾಣಿಗಳು ಅಂತೇಳಿ ಈ ವಿಧವಾಗಿ ಸ್ಥಾವರ ಜಂಗಮ ಎರಡು ವಿಧವಾದ ಪ್ರಾಣಿಗಳಲ್ಲಿ ಕೂಡ ಪರಮಾತ್ಮನ ಧ್ಯಾನ ಹೇಗಿರಬೇಕು, ಧ್ಯಾನ ಪ್ರಕ್ರಿಯಾ ಸಂಧಿ ಅಂದ್ರೆ ಎಲ್ಲರೂ ಕೂಡ ತಮ್ಮ ಮನಸ್ಸಿನಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡುವ ರೀತಿ ಎಂಥದ್ದು ಅಂತ ಈ ಸಂಧಿ ತಿಳಿಸುತ್ತೆ. ಕೋಸ್ಕರ ಇದಕ್ಕೆ ಧ್ಯಾನ ಪ್ರಕ್ರಿಯಾ ಸಂಧಿ, ಧ್ಯಾನ ಮಾಡುವ ವಿಧಾನವನ್ನು ನಮಗೆ ತಿಳಿಸುವಂತಹ ಸಂಧಿ ಅಂತೇಳಿ ಹೇಳಿದ್ದಾರೆ, ಧ್ಯಾನ ಪ್ರಕ್ರಿಯಾ ಸಂಧಿ ಅಂತೇಳಿ. ಸೊ ಇಲ್ಲಿ ಎರಡನೇ ಪದ್ಯದಲ್ಲಿ ಹಗಲ ನಂದಾ ದೀಪದಂದದಿ ನಿಗಮ ವಿದ್ಯನ ಪೂಜಿಸುತ್ತ ಕೈ ಮುಗಿದು ನಾಲ್ಕರುಳೊಂದು ಪುರುಷಾರ್ಥವನ್ನು ಬೇಡದಲೆ ಜಗದುದರ ಕೊಟ್ಟುದನು ಭುಂಜಿಸು ಮಗ ಮಡದಿ ಪ್ರಾಣೇಂದ್ರಿಯಾತ್ಮಾದಿಗಳು ಭಗವದ ಅಧೀನವೆಂದಡಿಗಡಿಗೆ ನೆನವುತ್ತಿರು ಅಂತೇಳಿ. ಸೊ ಅದಕ್ಕೆ ಧ್ಯಾನ ಪ್ರಕ್ರಿಯೆ, ಪರಮಾತ್ಮನ ಧ್ಯಾನ ಮಾಡುವಾಗ ನಮ್ಮ ಒಂದು ಅನುಸಂಧಾನ ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಗಲ ನಂದಾದೀಪದಂದದಿ, ನಂದಾದೀಪ ಎಲ್ಲರೂ ಕೇಳಿ ಇರ್ತಾರೆ ನಂದಾದೀಪ ಅಂತೇಳಿ. ಪರಮಾತ್ಮನಿಗೆ ಹಗಲೊತ್ತಿನಲ್ಲಿ ಅಖಂಡ ದೀಪವನ್ನು ಹಚ್ಚಿದಾಗ ಅದಕ್ಕೆ ನಂದಾದೀಪ ಅಂತ ಕರೀತಾರೆ. ನಂದಾದೀಪ ಅಂತ ಕರೆಯುವುದಕ್ಕೆ ಕಾರಣ ಏನಂದ್ರೆ ಇದು ಪರಮಾತ್ಮನಿಗೆ ಆನಂದ ಅಂದ್ರೆ ಏನು ಪರಮಾತ್ಮನಿಗೆ ಆನಂದ, ಪರಮಾತ್ಮ ನಿತ್ಯ ಆನಂದ ಪೂರ್ಣ, ಅವನಿಗೆ ಆನಂದ ಕೊಡುವುದಂತ ಅಂತ ಹೇಳಿದಂದ್ರೆ ನಮ್ಮ ಸ್ವಾರ್ಥತೆ ಇಲ್ಲದೆ ನಾವು ರಾತ್ರಿ ದೀಪ ಹಚ್ಚಿದರೆ ಅದಕ್ಕೆ ಎರಡು ಪ್ರಯೋಜನ ಎಂದು, ಪರಮಾತ್ಮನಿಗೆ ದೀಪ ಹಚ್ಚಿದಂತೆ ಆಗತ್ತೆ ನಮಗೆ ಬೆಳಕು ಬರುತ್ತೆ. ಸೊ ವಿ ವಾಂಟ್ ಡಬಲ್ ಬೆನಿಫಿಟ್. ಅದಕ್ಕೆ ರಾತ್ರಿ ದೀಪ ಹಚ್ಚುವುದಾಗ ನಮಗೆ ಆ ಬೆಳಕು ಬೇಕಾಗಿದೆ, ಪರಮಾತ್ಮನಿಗೆ ದೀಪ ಹಚ್ಚಿ ಎರಡು ಡಬಲ್ ಪರ್ಪಸ್ ಸರ್ವ್ ಆಗುತ್ತೆ. ಆದರೆ ಹಗಲೇ ಹೊತ್ತು ದೀಪ ಹಚ್ಚಿದರೆ ಅದರಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ, ಅಂದ್ರೆ ನಮಗೆ ಬೆಳಕುಕೋಸ್ಕರ ನಾವು ಹಚ್ಚೋದಿಲ್ಲ. ಅಷ್ಟೇ ಅಲ್ಲದೆ ಹಗಲಿ ದೀಪ ಹಚ್ಚಿದಾಗ ಅದು ಕೇವಲ ಪರಮಾತ್ಮನ ಪ್ರೀತಿಗಾಗಿ ಮಾಡ್ತಾ ಇದ್ದೀವಿ ಅಂದ್ರೆ ಸ್ವಪ್ರಯೋಜನವಿಲ್ಲದೆ ಕೇವಲ ಈಶ್ವರನ ಪರಮಾತ್ಮನ ಪ್ರೀತಿಗಾಗಿ ಇಡಲ್ಪಟ್ಟಿದಂತಹ ದೀಪಕ್ಕೋಸ್ಕರ ಅದಕ್ಕೆ ನಂದಾದೀಪ ಅಂತ. ಸೊ ನಂದಾದೀಪ ಅಂದ್ರೆ ಈ ದೀಪ ಪರಮಾತ್ಮನಿಗೆ ನಮ್ಮ ಬಗ್ಗೆ ಒಂದು ಇವನು ನನಗೆ ನಿಸ್ವಾರ್ಥವಾಗಿ ದೀಪವನ್ನು ಹಚ್ಚಿದ್ದಾನೆ, ಅವನ ಪ್ರಯೋಜನಕ್ಕಾಗಿ ಹಚ್ಚಿಲ್ಲ ಅನ್ನುವ ಒಂದು ಪ್ರೀತಿಯಿಂದ ಪರಮಾತ್ಮ ನಮ್ಮನ್ನು ನೋಡ್ತಾನೆ ಆ ದೀಪ ಹಚ್ಚಿದಾಗ ಅಂತ ಹೇಳಿ ಅದಕ್ಕೆ ನಂದಾದಿ ಹಗಲ ನಂದಾದೀಪದಂದದಿ, ಹಗಲಿ ಹೊತ್ತಿನಲ್ಲಿ ಸ್ವಪ್ರಯೋಜನಾರಹಿತವಾಗಿ ಹಚ್ಚಿದ ನಂದಾದೀಪದ ಹಾಗೆ ನಿಗಮ ವೇದ್ಯನ ಪೂಜೆ ಅಂದ್ರೆ ಇದು ಯಾಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆಂದ್ರೆ ನಾವು ಪರಮಾತ್ಮನನ್ನು ಪೂಜೆ ಮಾಡುವಾಗ ನನಗೆ ಇದು ಕೊಡಪ್ಪ ಅದು ಕೊಡಪ್ಪ ಅಂತ ಬೇಡ್ಕೊಂಡು ಪೂಜೆ ಮಾಡ್ತೀವಿ ಅಂತೇಳಿ. ಸೊ ಆ ವಿಧವಾಗಿ ಮಾಡಬೇಡಿ, ಹಾಗಾದರೆ ನಂದಾದೀಪದಿಂದ ಯಾವ ಪ್ರಯೋಜನವೂ ಇಲ್ಲವೋ ಅದೇ ವಿಧವಾಗಿ ಪರಮಾತ್ಮನ ಪೂಜೆಯಿಂದ ಪರಮಾತ್ಮನೇ ನಾನು ನಿನಗೆ ಸಂತೃಪ್ತಿ ಮಾಡಿಸಲಕ್ಕೆ ಪೂಜೆ ಮಾಡ್ತಾ ಇದ್ದೀನಿ, ನನಗೆ ಯಾವುದೂ ಬೇಕಾಗಿಲ್ಲ, ನನಗೆ ನೀನೇನು ಕೊಡಬೇಡ, ನಿನ್ನ ಇಷ್ಟ ಬಂದಂತೆ ನನಗೆ ಮಾಡು, ನನಗೆ ಈ ಬೇಕು ಇದು ಬೇಕಂತ ನಾನು ಬೇಡುವುದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಪರಮಾತ್ಮನ ಪೂಜೆ ಮಾಡೋದಂದ್ರೆ ನಿಷ್ಕಾಮ ಪೂಜೆ ಮಾಡಬೇಕು ಅನ್ನುವುದು ಈ ನಂದಾದೀಪದ ಉದ್ದೇಶ. ಪರಮಾತ್ಮನನ್ನು ನಿಷ್ಕಾಮ ಚಿತ್ತದಿಂದ ಪೂಜೆ ಮಾಡಬೇಕು ಅನ್ನುವುದು ಇಲ್ಲಿ ಹೇಳುವಂತಹ ಸಂದೇಶ. ಸೊ ನಂದಾದೀಪದಂದದಿ ನಿಗಮ ವೇದ್ಯನ, ನಿಗಮ ವೇದ ವೇದ್ಯನ, ನಿಗಮಗಳಂದ್ರೆ ವೇದಗಳು, ವೇದ ವೇದ್ಯನ ವೇದಗಳಿಂದ ಮಾತ್ರ ತಿಳಿಯಲ್ಪಡುವಂತಹ ಪರಮಾತ್ಮನನ್ನು ಪೂಜಿಸುತ್ತಾ ಪೂಜೆ ಮಾಡುತ್ತಾ ಕೈ ಮುಗಿದು ನಮ್ಮ ಕೈಗಳನ್ನು ಪರಮಾತ್ಮನಿಗೆ, ಕೈ ಮುಗಿಯುವುದಂದ್ರೆ ಏನು, ಕೈ ಮುಗಿಯುವ ಕಾರ್ಯ ಏನಂದ್ರೆ ಕೈ ಮುಗಿದಾಗ ನಾವು ಪರಮಾತ್ಮನನ್ನು ಕಂಪ್ಲೀಟ್ ಆಗಿ ಸರೆಂಡರ್ ಪರಮಾತ್ಮನ ಹತ್ರ ಸರೆಂಡರ್ ಆಗ್ತಾ ಇದ್ದೀವಿ ಅನ್ನುವ ಭಾವನೆ, ಕೈ ಮುಗಿಯುವ ಭಾವನೆ. ಸೊ ಈ ವಿಧವಾಗಿ ಪರಮಾತ್ಮನಿಗೆ ನಾವು ಕೈ ಮುಗಿದು ಅವನಿಗೆ ಅವನ ಪಾದಗಳಿಗೆ ಬಿದ್ದೀವಿ ಅಂತ ಹೇಳಿ ಭಾವನೆಯಿಂದ ಏನು ಮಾಡಬೇಕಂದ್ರೆ ನಾಲ್ಕರಳು ಒಂದು ಪುರುಷಾರ್ಥವನ್ನು ಬೇಡದೆ, ಸೊ ವಿ ಶುಡ್ ನಾಟ್ ಆಸ್ಕ್ ಫಾರ್ ಎನೀ ಯಾವುದೇ ಪುರುಷಾರ್ಥ, ಏನು ಪುರುಷಾರ್ಥಗಳು, ಚತುರ್ವಿಧ ಪುರುಷಾರ್ಥಗಳು, ಧರ್ಮಾರ್ಥ ಕಾಮ ಮೋಕ್ಷ, ಯಾವುದನ್ನು ಮೋಕ್ಷವನ್ನು ಕೂಡ ಬೇಕು ಅಂದ ಪರಮಾತ್ಮನು ಬೇಡಬೇಕಾಗಿಲ್ಲ, ಅವನು ಹ್ಯಾ ಕೊಡಬೇಕು ಕೊಡ್ತಾನೆ, ಅವನೇ ಕೊಡ್ತಾನೆ. ಸೊ ನನಗೆ ಇದು ಬೇಕು ಅದು ಬೇಕು ಅದು ಬೇಕು ಅಂತ ಪರಮಾತ್ಮನನ್ನು ಬೇಡದೆ ನಾಲ್ಕರಳು ಒಂದು ಪುರುಷಾರ್ಥವನ್ನು ಬೇಡದಲೆ, ಡೋಂಟ್ ಆಸ್ಕ್ ಫಾರ್ ಎನೀ ಪುರುಷಾರ್ಥ. ನಮಗೆ ಇಲ್ಲಿ ಈ ಸಾವಾಶ್ವಪನಿಷತ್ತಿನಲ್ಲಿ ಬಂದಂತಹ ಆ ವಚನವನ್ನು ನಾವು ನೆನಪಿಗೆ ತಂದುಕೋಬಹುದು. ಈ ಸಾವಾಶ್ವಪನಿಷತ್ ಸರ್ವಂ ಅಂತ ಹೇಳಿದಾಗ ಅಲ್ಲಿ ತೇನ ತೆಕ್ಕೇನ ಭುಂಜೀತ ಮಾ ಗುದ ಕಶಸಿದ್ಧನಂ ಅಂತೇಳಿ, ತೇನ ತೆಕ್ತೇನ ಭುಂಜೀತ, ಪರಮಾತ್ಮ ಯಾವುದನ್ನು ಕೊಟ್ಟಿದ್ದಾನೋ ಅದನ್ನು ಅನುಭವ ಮಾಡು ಭುಂಜೀತ, ತೇನ ಆ ಪರಮಾತ್ಮನಿಂದ ತೆಕ್ತೇನ ಕೊಡಲ್ಪಟ್ಟದ್ದನ್ನು ಭುಂಜೀತ ಅನುಭವಿಸು, ಮಾ ಗೃದ ಯಾವುದನ್ನೂ ಬೇಡಬೇಡ, ಕಶ್ಯ ಅಷ್ಟೇ ಅಲ್ಲದೆ ಮಾ ಗುದ ಕಶಸಿದ್ಧನ ಯಾರನ್ನು ಕೂಡ ಏನು ಬೇಡಬೇಡ. ಇಲ್ಲಿ ಇನ್ನೂ ಹೇಳ್ತಾ ಇದ್ದಾರೆ ಯಾರನ್ನೂ ಬೇಡಬೇಡ, ಬೇರೆಯವರನ್ನು ಪರಮಾತ್ಮನನ್ನು ಬೇಡಬೇಡ ಅಂತೇಳಿ. ಸೊ ಡೋಂಟ್ ಆಸ್ಕ್ ಎನಿಬಡಿ ಎಲ್ಸ್, ಡೋಂಟ್ ಆಸ್ಕ್ ಪರಮಾತ್ಮ ಆಲ್ಸೋ, ಯಾರನ್ನು ಏನು ಬೇಡಬೇಡ. ಸೊ ನಾಲ್ಕರಲ್ಲೊಂದು ಪುರುಷಾರ್ಥವನ್ನು ಬೇಡದಲೇ ಜಗದುದರ ಕೊಟ್ಟುದನ್ನು ಭುಂಜಿಸುತ್ತ. ಸೊ ಜಗದುದರ ಪರಮಾತ್ಮನಿಗೆ ಜಗದುದರ ಜಗತ್ತನ್ನು ತನ್ನ ಉದರದಲ್ಲಿ ಇಟ್ಟಿದ್ದಾನೆ, ಅದಕ್ಕೆ ಆಶ್ರಯಭೂತನಾಗಿದ್ದಾನೆ ಪರಮಾತ್ಮ. ಅವನ ಕೊಟ್ಟದ್ದನ್ನು ಯಾವುದನ್ನು ಕೊಟ್ಟರೆ ಅದನ್ನು ಭುಂಜಿಸು, ಅನುಭವ ಮಾಡು. ಮಗ, ಮಡದಿ, ಪ್ರಾಣ, ಇಂದ್ರಿಯ, ಆತ್ಮ ಆದಿಗಳು ಅಂದ್ರೆ ಮಕ್ಕಳು, ಹೆಂಡತಿ, ಪ್ರಾಣಗಳು, ತನ್ನದೇ ಆದ ಪ್ರಾಣಗಳು, ತನ್ನ ಇಂದ್ರಿಯಗಳು, ತನ್ನ ಆತ್ಮ ಮುಂತಾದವು ಎಲ್ಲವೂ ಕೂಡ ಭಗವದ್ ಅಧೀನ, ಪರಮಾತ್ಮನ ಅಧೀನವಾಗಿದೆ. ತಾನು ಅಸ್ವತಂತ್ರ, ಪರಮಾತ್ಮ ಸ್ವತಂತ್ರ ಅನ್ನುವ ಭಾವನೆಯಿಂದ ಅಡಿಗಡಿಗೆ ಅಡಿಗಡಿಗೆ ಅಂದ್ರೆ ಕ್ಷಣ ಕ್ಷಣಕ್ಕೂ ಎಲ್ಲ ಕಾಲದಲ್ಲಿಯೂ ಆಲ್ವೇಸ್ ಅನ್ನೋ ಅರ್ಥ. ಇಲ್ಲ ಅಡಿಗಡಿಗೆ ಅಂದ್ರೆ ಹೆಜ್ಜೆ ಹೆಜ್ಜೆಕ್ಕೂ ಅಂತೇಳಿ ಅಂದ್ರೆ ಎಟ್ ಆಲ್ ಪ್ಲೇಸಸ್ ಅಂಡ್ ಇನ್ ಆಲ್ ಟೈಮ್ಸ್ ಅನ್ನುವುದು. ಸೊ ಅಡಿಗಡಿಗೆ ನೆನೆಯುತ್ತಿರು, ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರಬೇಕು ನೀನು ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಗಲ ನಂದಾ ದೀಪದಂದದಿ ನಿಗಮ ವೇದ್ಯನ ಪೂಜಿಸುತ್ತ ಕೈ ಮುಗಿದು ನಾಲ್ಕರಳು ಒಂದು ಪುರುಷಾರ್ಥವನ್ನು ಬೇಡದಲೆ ಜಗದುದರ ಕೊಟ್ಟುದನ್ನು ಭುಂಜಿಸು. ಮಗ, ಮಡದಿ, ಪ್ರಾಣ, ಇಂದ್ರಿಯ, ಆತ್ಮಾದಿಗಳು ಭಗವತ್ ಅಧೀನವೆಂದು ಅಡಿಗಡಿಗೆ ನೆನೆಯುತ್ತಿರು ಅನ್ನುವುದು ಎರಡನೇ ಪದ್ಯದಲ್ಲಿ ನಮಗೆ ಹೇಳಿದ್ದಾರೆ. ನಾವು ಇಲ್ಲಿಗೆ ಇವತ್ತಿನ ಕ್ಲಾಸ್ ನಿಲ್ಲಿಸೋಣ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಮೂರನೇ ಪದ್ಯವನ್ನು ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಗಾಯನ ವಾಚಾ ಮನಸ್ಸಿನಿಂದ ಬುದ್ಧಿಯಾತ್ಮನ ವಾನು.